ஹரி ஓம் ஸ்ரீ குருப்போ நமஹ. அப்ரமம் மங்கரயிதம் அகிரம் ஹிம்லம் சுதா அனந்ததீஸ்மதம் கிரியேதாபத்ரயாபஹம் நித்யா சித்தாந்த சித்தாந்த வித்வம்ஷ்ணசக்ஷ்ணஹ சதீத்தாகத நிர்பாசதாம் நோஹுதம்பரே அத்திகர்த்தகல்போயம் பிரத்யத்திகேசரி வியாசதீர்த்த குருபூயாத் அஸ்மிஷ்டாத் சித்தியே தபோ வித்யா விருத்தியாதி சத்நோகாகரானம் வாஜராஜகுருன் வந்தே ஐக்கியபதாஸ்ரீயான் பூஜ்ய ராகவேந்திராய சத்யசமதாயத பரதாங்கல்புருஷாய அனுராம் காமதேனவே குருவாரி தாந்திரவே வைஷ்ணவேந்திபரேந்திரே ஸ்ரீராஜ்மந்திரபுவே நம சிந்தையாளவே ஆபாதமொழி பரியந்தம் குருநாமாப்பியம் ஸ்மரே தேன விக்னா பிரசாந்தி சித்தியந்த மனோரதாக ஹரி ஓம் ஸ்ரீ குருப்போ நமஹ. ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 15ನೇ ಶ್ಲೋಕ 9th chapter 15th verse ಅದನ್ನು ನೋಡ್ತಾ ಬಂದಿದ್ದೀವಿ. ಅದು ಭಗವಂತನನ್ನು ಸರಿಯಾಗಿ ತಿಳ್ಕೊಂಡ್ರೆ ಏನಾಗತ್ತೆ, ತಪ್ಪಾಗಿ ತಿಳ್ಕೊಂಡ್ರೆ ಏನಾಗತ್ತೆ ಇದೆಲ್ಲ ಹೇಳಿದ ಮೇಲೆ ಭಗವಂತನ ಸ್ವರೂಪವನ್ನು ಮಹಾತ್ಮ್ಯವನ್ನು ಹೇಳದ. ಇಲ್ಲಿ ಭಗವಂತ ಅವನನ್ನು ಭಕ್ತರು ಹೇಗೆ ಉಪಾಸನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಜ್ಞಾನ ಯಜ್ಞೇನ ಪ್ರಾಪ್ಯನ್ಯೇ ಇದಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ ಅಂತೇಳಿ. ಇಲ್ಲಿ ಜ್ಞಾನಯಜ್ಞ ನಾವು ನೋಡಿದ್ರೆ ಶ್ರವಣ ಇತ್ಯಾದಿಗಳಿಂದ, ಮನನ ಇತ್ಯಾದಿಗಳಿಂದ ಜ್ಞಾನಯಜ್ಞ ಭಗವಂತನ ಬಗ್ಗೆ ಚಿಂತನೆ ಮಾಡುವುದು, ಅದೇ ಒಂದು ಪೂಜೆ. ಯದ ಪೂಜಾಯಾಮ್ ಅಂತೇಳಿ ಜ್ಞಾನ ತಿಳಿಯುವುದು, ಭಗವಂತನನ್ನು ತಿಳಿದು ಅವನ ಆ ರೂಪದಿಂದ ಅವನ ಪೂಜೆಯನ್ನು ಮಾಡುವುದು ಜ್ಞಾನಯಜ್ಞ. ಈ ವಿಧವಾಗಿ ಭಗವಂತನನ್ನು ಪೂಜೆ ಮಾಡ್ತಾ ಸರ್ವತ್ರ ವ್ಯಾಪ್ತನಾದ ಅವನ ಅನಂತ ರೂಪಗಳನ್ನು ಅನಂತ ರೀತಿಯಲ್ಲಿ ಚಿಂತನೆ ಮಾಡುವುದು, ಅವನನ್ನು ಜ್ಞಾನಯಜ್ಞೇನ ಚ ಅಪಿ ಅನ್ಯೇ ಯದಂತಹ ಪೂಜಂತಹ ಪೂಜೆ ಸೇವಿಸುವವರು ಮಾಂ ಉಪಾಸತೆ ಭಗವಂತನ ಉಪಾಸನೆ ಮಾಡ್ತಾರೆ. ಹೇಗೆ? ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಅಂತೇಳಿ. ಇದು ಏಕತ್ವ ಪೃಥಕ್ತ್ವ, ಏಕತ್ವ ಪೃಥಕ್ತ್ವ, ಏಕ ಶಬ್ದ ಬಹಳ ಒಂದು ಡೀಪ್ ಮೀನಿಂಗ್ ಇರುವಂತಹ ಶಬ್ದ. ಏಕ ಶಬ್ದವನ್ನು ನಾವು ಸಂಖ್ಯಾವಾಚಕವಾಗಿ ನಂಬರ್ ವೈಸ್ ಅದನ್ನು ಚಿಂತನೆ ಮಾಡುವಾಗ ಅದು ಏಕತ್ವ ಅಂತ ಹೇಳಿದ್ರೆ ಏಕ ಯಾವಾಗಲೂ ಏಕವಚನದಲ್ಲೇ ಇರುತ್ತೆ, ಏಕ ಏಕವು ಆ ತರಹ ನಾವು ನೋಡೋದಿಲ್ಲ. ಆದರೆ ಅದನ್ನು ಸಂಖ್ಯಾವಾಚಕವಲ್ಲದೆ ಬೇರೆ ರೀತಿ ಪ್ರಯೋಗವೂ ಇದೆ ಏಕ ಶಬ್ದಕ್ಕೆ. ಸೊ ಆವಾಗ ಏಕ ಶಬ್ದಕ್ಕೆ ಈಗ ಇಲ್ಲಿ ಪ್ರಯೋಗ ಮಾಡಿದ್ದು ಪ್ರಾಮುಖ್ಯ, ಅವನು ಏಕಾಂತ ಅವನೊಬ್ಬನು, ಹೌದು ಅವನೊಬ್ಬನೇ ಭಗವಂತ ಒಬ್ಬ, ಯಾರಾದ್ರೂ ನಾನೊಬ್ಬನೇ, ಯಾರೆಲ್ಲರೂ ಅವರೊಬ್ಬರೇ, ನಾರ್ಮಲ್ ಆಗಿ ಒಬ್ಬನೇ ಅಂತ ಹೇಳುವುದು ಆ ಅರ್ಥ ಬೇರೆ, ಒನ್ ಅನ್ನುವ ಸಂಖ್ಯಾವಾಚಕ. ಹಾಗಲ್ಲದೆ ಇಲ್ಲಿ ಏಕತ್ವ, ಏಕತ್ವ ಅಂತ ಹೇಳಿದ್ರೆ ಪ್ರಧಾನತ್ವ, ಸರ್ವೋತ್ತಮತ್ವ, ಅವನೇ ಏಕ ಅಂತ ಹೇಳಿದ್ರೆ ಆ ಯುನೀಕ್ನೆಸ್ ಅಂತ, ಆ ಯುನೀಕ್ನೆಸ್ ಇರುವಂತಹದ್ದು, ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದ ಅವನನ್ನು ಏಕತ್ವ ಅಂದ್ರೆ ಸರ್ವೋತ್ತಮ ಅಂತ ಹೇಳಿ ತಿಳಿಯುವುದು. ಅವನ ಸರಿ ಯಾರು ಇಲ್ಲ, ಅವನು ಸರ್ವವಿಲಕ್ಷಣ, ಅವನಂತೆ ಯಾರು ಇಲ್ಲ, ಅವನ ಸಮಾನರು ಇಲ್ಲ, ಅವನಕ್ಕಿಂತಲೂ ಹೆಚ್ಚವರಿಲ್ಲ, ಹಾಗೆ ತಿಳಿಯುವುದು ಏಕತ್ವೇನ ಅವನನ್ನು ಉಪಾಸನೆ ಮಾಡುವುದು. ಪೃಥಕ್ತ್ವೇನ, ಏಕ ಶಬ್ದಕ್ಕೆ ಆಪೋಸಿಟ್ ಆಗಿ ಇದ್ದಲ್ಲಿ ತೋರುತ್ತೆ ಪೃಥಕ್ತ್ವ ಅಂತೇಳಿ. ಆದ್ರೆ ಪೃಥಕ್ತ್ವ ಅಂದ್ರೆ ಬೇರೆ, ಬೇರೆ ಭಗವಂತನನ್ನು ಬೇರೆ ಅಂತ ಇದು ಎರಡು ವಿಧವಾಗಿ ನೋಡೋದು. ಪೃಥಕ್ತ್ವ ಅಂದ್ರೆ ಬೇರೆ, ಬೇರೆ ಅಂದ್ರೆ ಏನು ಅಂದ್ರೆ ಅವನು ಯಾವ ಯಾವ ವಸ್ತುಗಳಲ್ಲಿ ಇದ್ದಾನೆ, ಎಲ್ಲ ಸರ್ವವ್ಯಾಪಕ, ಸರ್ವವ್ಯಾಪಕನಾಗಿ ಆದ ಕಾರಣದಿಂದ ಪ್ರತಿ ಒಂದರಲ್ಲಿ ಇದ್ದಾನೆ. ಪ್ರತಿ ಒಂದರಲ್ಲಿ ಇದ್ದರೂ ಅವನು ಅದಕ್ಕಿಂತಲೂ ಭಿನ್ನನಾಗಿದ್ದಾನೆ, ಸರ್ವ ಭಿನ್ನತ್ವ ಅಂದ್ರೆ ಎಲ್ಲದಕ್ಕಿಂತ ಬೇರೆಯಾಗಿದ್ದಾನೆ ಅಂತ ಒಂದು ಅರ್ಥ. ಅದನ್ನು ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ಪೃಥಕ್ತ್ವೇನ. ಇನ್ನೊಂದು ಪೃಥಕ್ತ್ವೇನ ಅಂತ ಹೇಳಿದರೆ ಅವನು ರೂಪಗಳನ್ನು, ಅನೇಕ ರೂಪಗಳು ಪೃಥಕ್ತ್ವ ಅಂತ ಹೇಳಿದರೆ ಅವನ ಬೇರೆ 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 ರೀತಿಗಳಿಂದ ಅವನ ಪಂಚರೂಪಗಳು, ಚತುರೂಪಗಳದು. ಅದನ್ನು ಈ ಬಹುಧಾ ಅನ್ನೋದು ಕೂಡ ಹೇಳುತ್ತೆ. ಬಹುಧಾ ಅನ್ನೋದು ಇನ್ನೊಂದು ಹೇಗೆ ಹೇಳುತ್ತೆ ಅಂದ್ರೆ ಭಗವಂತ ಬಹುಧಾ ಅಂತ ಹೇಳಿದರೆ ಅನೇಕ ರೀತಿಗಳಲ್ಲಿ, ಅನೇಕ ರೂಪಗಳಲ್ಲಿ, ವಿಧಾನ ಬಹುಧಾ ಮೀನ್ಸ್ ಇನ್ ಡಿಫರೆಂಟ್ ವೇಸ್ ಅಂಡ್ ಆಲ್ಸೋ ಇನ್ ಡಿಫರೆಂಟ್ ಫಾರ್ಮ್ಸ್ ಅಂಡ್ ಆಲ್ಸೋ ಇನ್ ಡಿಫರೆಂಟ್ ಕಾಂಬಿನೇಷನ್ಸ್. ಅಂದ್ರೆ ಉದಾಹರಣೆಗೆ ಭಗವಂತ ಚತುರ್ಮೂರ್ತಿ ಅಂತ ಹೇಳಿದಾಗ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನಾನೇ ರುದ್ಧ, ಇಲ್ಲ ಪಂಚಮೂರ್ತಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನಾನೇ ರುದ್ಧ ಅಂತೇಳಿ. ಹೀಗೆ ಪಂಚರೂಪ, ತ್ರಿರೂಪ, 24 ರೂಪ, ವ್ಯಾಪೃತಿ ರೂಪಗಳು, ಹೀಗೆ ಅನೇಕ ವಿಧವಾದ ಉಪಾಸನೆಗಳನ್ನು ಮಾಡುವುದು. ಸೊ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ವಿಶ್ವತೋಮುಖಂ ಅಂತ ಹೇಳಿದರೆ ಅವನು ವಿಶ್ವತೋಮುಖ ಅಂದ್ರೆ ಏನು, ಎಲ್ಲರೂ ಅವನ ಮೂಲಕವಾಗಿ, ವಿಶ್ವತೋಮುಖ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅವನು ಎಲ್ಲರ ಮೂಲಕವಾಗಿ ಎಲ್ಲವನ್ನು ಮಾಡಿಸ್ತಾನೆ. ಯಾರನ್ನು ನಾವು ನೋಡಿದರೂ ಅವರಿಗೆ ಸ್ವಾತಂತ್ರ್ಯವಿಲ್ಲ, ಅವನು ಭಗವಂತನಿಂದಲೇ ಮಾಡ್ತಾರೆ. ಅವನು ಎಲ್ಲರ ಒಳಗೆ ಅಂತರ್ಯಾಮಿಯಾಗಿದೆ, ಅವರಿಂದ ಮಾಡಿಸುತ್ತಾನೆ. ಅವನು ಇಲ್ಲದೆ ಯಾರು ಇರೋದಿಲ್ಲ, ಅವನು ಎಲ್ಲರಿಗೂ ಇಂಡಿಸ್ಪೆನ್ಸಬಲ್, ಅಂದ್ರೆ ಅವನು ಇದ್ದಾನಾದ್ದರಿಂದ ಎಲ್ಲವೂ ಇದೆ. ಅವನ ಅಸ್ತಿತ್ವ ಅವನು ಯಾವುದರಲ್ಲಿ ಇದ್ದಾನೋ ಅದರಲ್ಲಿ ಅವನಿದೆ. ಅಷ್ಟೇ ಅದನ್ನು ಯಾವುದರನ್ನು ಇರಬೇಕಂತ ಬಯಸಿದ್ದಾನೋ ಮಾತ್ರ ಇದೆ. ಅವನು ಇರುವುದು, ಇರಬೇಕಂತ ಬಯಸುವುದು, ಅದರ ರಕ್ಷಣೆ ಮಾಡುವುದು ಇಲ್ಲ ಸಂಹಾರ ಮಾಡುವುದು ಎಲ್ಲವೂ ಅವನಿಂದಲೇ ಆಗತ್ತೆ. ಆದ್ದರಿಂದ ಅವನು ವಿಶ್ವತೋಮುಖ, ಅನೇಕ ಮುಖಗಳಿಂದ ಅಂದ್ರೆ ಅನೇಕ ವಿಧವಾಗಿ ಅನೇಕ ರೀತಿಗಳಲ್ಲಿ ಭಗವಂತನನ್ನು ನಾವು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಭಾಷೆಯಲ್ಲಿ ನಾವು ಸರ್ವತ್ರ ಏಕಏವ ನಾರಾಯಣ ಸ್ಥಿತಃ ಇತಿ ಏಕತ್ವೇನ ಪೃಥಕ್ತ್ವೇನ ಸರ್ವತೋ ವೈಲಕ್ಷಣ್ಯೇನ, ಅಂದ್ರೆ ಎಲ್ಲರಕ್ಕಿಂತಲೂ ಭಿನ್ನನಾಗಿದ್ದಾನೆ ಅಂತೇಳಿ. ಬಹುಧಾಹಿ ಸಸ್ಯ ರೂಪಂ ಆಭಾತಿ ಶುಕ್ಲಮಿವಾದ, ಅವನು ಕೆಲವು ಕಡೆ ಬೆಳ್ಳಗಿದ್ದಾನೆ, ಕೆಲವು ಕಡೆ ಕೆಂಪಗಿದ್ದಾನೆ ಅಂತ ಬರ್ತೀವಿ. ಇದು ಭಗವಂತ ಯಾವ ಬಣ್ಣ ಇದ್ದಾನೆ, ಕೆಲವು ಕಡೆ ಬೆಳ್ಳ ಅಂತಾರೆ, ಕೆಲವು ಅಂದ್ರೆ ಅನಂತಾನಂತ ರೂಪಗಳು ತೆಗುತ್ತೆ. ಆದ್ದರಿಂದ ಅನಂತಾನಂತ ಬಣ್ಣಗಳಿರುವುದು ಏನು ಆಶ್ಚರ್ಯವಲ್ಲ. ಆದ್ದರಿಂದ ಅವನು ನೀಲ ಅಂತ ಹೇಳಿ ಆಗಲಿ, ಈ ಅರ್ಜುನ ಬಣ್ಣ, ಇದ್ರಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಅವನು ನಾವು ಭಗವಂತನನ್ನು ಉಪಾಸನೆ ಮಾಡ್ತೀವಿ ಅಂತೇಳಿ. ಸೊ ಇದು ಸನಸಜಾತಿ ಅನ್ನೋ ಗ್ರಂಥದಿಂದ ಪ್ರಮಾಣವಾಗಿ ಕೊಡ್ತಾರೆ. ದೈವಮೇವ ಅಪರೇ ಇತ್ಯುಕ್ತ ಪ್ರಕಾರೇಣ ಬಹವಹ ವಾ ಬಹುಧಾವ, ಅಂದ್ರೆ ಅನೇಕ ಜನಗಳಿಂದ ಅನೇಕ ರೀತಿಗಳಲ್ಲಿ ಉಪಾಸನೆ ಮಾಡಲ್ಪಡುವವನಾದ್ದರಿಂದ ಬಹುಧಾ ಉಪಾಸಕರು ಯಾರಿದ್ದಾರೋ ಅವರೆಲ್ಲರೂ ಬಹುಧಾ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಈ ವಿಧವಾಗಿ ಪರಮಾತ್ಮನ ಬಹುರೂಪಗಳನ್ನು ತಾತ್ಪರ್ಯದಲ್ಲಿ ಹೇಳುವಾಗ ಏಕಮೂರ್ತಿ ಚತುರ್ಮೂರ್ತಿಕೆ ಅಥವಾ ಪಂಚಮೂರ್ತಿಕ ದ್ವಾದಶಾದಿ ಪ್ರಭೇದೋ ವಾ ಪೂಜ್ಯತೆ ಸಜ್ಜನೈಹಿ ಹರಿಹಿ ಅಂತೇಳಿ, ಅವನು ಒಂದು ಮೂರ್ತಿ, ಒಂದು ಮೂರ್ತಿ ನಾರಾಯಣ, ಇಲ್ಲ ಚತುರ್ಮೂರ್ತಿ ವಾಸುದೇವ ಸಂಕೃಷ್ಣ ಪದ್ಮನಾಭ ರುದ್ರ, ಇಲ್ಲ ಪಂಚಮೂರ್ತಿ ನಾರಾಯಣನ ಜೊತೆಲಿ ಇರುವಂತಹ ನಾಲ್ಕು ರೂಪಗಳು, ದ್ವಾದಶ ಆದಿ ಹನ್ನೆರಡು ಹನ್ನೆರಡು ಅಂತ ಹೇಳಿದರೆ ಭಗವಂತನನ್ನು ಕೇಶವಾದಿ ರೂಪನಿಂದ ಕೇಶವ ನಾರಾಯಣ ಮಾಧವ ಗೋವಿಂದ ಈ ವಿಧವಾಗಿ ನಾವು ಇಪ್ಪತ್ನಾಲ್ಕು ವ್ಯಾಕೃತಿ ರೂಪಗಳಲ್ಲಿ ಮೊದಲು ಹನ್ನೆರಡು ಒಂದು, ಇನ್ನೊಂದು ಹನ್ನೆರಡು ಒಂದು ಹಾಗೆ ನೋಡುವುದು, ಇಲ್ಲ ಇಪ್ಪತ್ನಾಲ್ಕು ರೂಪಗಳನ್ನು ಒಟ್ಟಾರೆ ನೋಡುವುದು, ಹೀಗೆ ಅನೇಕ ವಿಧವಾದಂತಹ ರೂಪಗಳಲ್ಲಿ ವಿಧಾನಗಳಲ್ಲಿ ಭಗವಂತನ ಸೇವೆಯನ್ನು ನಾವು ಮಾಡಬಹುದು, ಮಾಡಬೇಕು ಅಂತ ಹೇಳಿ ಈ ಸೊ ಈ ವಿಧವಾಗಿ ಮಾಂ ಉಪಾಸತೆ ಜ್ಞಾನಿಗಳಾದವರು ಭಗವಂತನನ್ನು, ಪರೋಕ್ಷ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಎಲ್ಲರೂ ಕೂಡ ಭಗವಂತನನ್ನು ಹೀಗೆ ಉಪಾಸನೆಯನ್ನು ಮಾಡುತ್ತಾರೆ ಅಂತ ಹೇಳಿ ಅದು ಹದಿನೈದನೇ ಪದ್ಯ ಹೇಳಿದಾಗ, ಅದಾದ ಮೇಲೆ ಹದಿನಾರನೇ ಪದ್ಯದಲ್ಲಿ ಭಗವಂತ ತನ್ನ ವಿಸ್ತಾರ ರೂಪಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅವನು ಹೇಗೆ ಪರಮಾತ್ಮ ಹೇಗಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಹಂ ಕ್ರತುಃ ಅಹಂ ಯಜ್ಞ ಸ್ವಧಾ ಅಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿ ಅಹಂ ಹುತಂ ಬ್ರಹ್ಮಾರ್ಪಣಂ ಬ್ರಹ್ಮವೀರ್ ಬ್ರಹ್ಮಜ್ಞೋ ಅನ್ನೋದರಲ್ಲಿ ಬಂದಂತೆ ಇಲ್ಲಿ ಅದು ಹೇಳ್ತಾ ಇದ್ದಾರೆ. ಕ್ರತುಃ ನಾನೇ ಕ್ರತುವಾಗಿದ್ದೀನಿ, ನಾನೇ ಯಜ್ಞನಾಗಿದ್ದೀನಿ. ಕ್ರತು ಯಜ್ಞ ಸಮಾನವಾಗಿ ಬಳಸ್ತಾ ಇರ್ತಾರಲ್ವ, ಅದಕ್ಕೆ ಎರಡಕ್ಕೂ ಭೇದ ಇದೆಯಾ? ಕ್ರತು ಅಂದ್ರೆ ಏನು, ಯಜ್ಞ ಅಂದ್ರೆ ಎರಡು ಕ್ರತು ಅಂದ್ರೂ ಕೂಡ ಯಜ್ಞ ಅಂತಲೇ ಅರ್ಥ ಬರುತ್ತಲ್ಲವಾ ಅಂತ ಸಂಶಯ ಬರುತ್ತೆ. ಅದಕ್ಕೆ ಆಚಾರ್ಯರು ಭಾಷೆಯಲ್ಲಿ ಅದರ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಜ್ಞಾತಂ ವಿಜ್ಞಾನಂ, ಪ್ರತಿಜ್ಞೆ ಭಗವಂತ ಹೇಳಿದ್ದಾನಲ್ಲವ, ನಾನು ನನ್ನ ಮಹಿಮೆಗಳನ್ನು ಜ್ಞಾನ ವಿಜ್ಞಾನ ಸಹಿತವಾದ ತಿಳುವಳಿಕೆ ಕೊಡ್ತೀನಿ ಅಂತ ಮೊದಲು ಅಧ್ಯಾಯ ಮೊದಲನೇ ಜ್ಞಾನ ವಿಜ್ಞಾನ ಸಹಿತವಾದದ್ದು ತಿಳಿಸ್ಕೊಡ್ತೀನಿ ಅಂತೇಳಿ. ಆದ್ದರಿಂದ ಜ್ಞಾನ ಸಾಮಾನ್ಯ ಮಹಿಮೆ ಹೇಳಿದ ಮೇಲೆ ಇದು ವಿಜ್ಞಾನ ವಿಶೇಷವಾದ ಮಹಿಮೆಗಳನ್ನು ಹೇಳ್ತಾ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಕೃತು ಇತ್ಯಾದಿನ ಕ್ರತವ ಅಗ್ನಿಷ್ಟೋಮಾದಯ ಯಜ್ಞ ದೇವತಾ ಮುದ್ದಿಶ್ಯ ದ್ರವ್ಯ ಪರಿತ್ಯಾಗ ಅಂತೇಳಿ. ಕ್ರತು ಅಂದ್ರೆ ಅಗ್ನಿಷ್ಟೋಮಾದಿ ಯಜ್ಞಗಳು, ಅಂದ್ರೆ ಇವು ಶಾರ್ಟ್ ಟೈಮ್ ನಲ್ಲಿ ಮಾಡುವಂತಹದ್ದು ಇತ್ಯಾದಿ ಯಜ್ಞಗಳು. ಅವು ಕೂಡ ಎರಡರಲ್ಲಿ ಕೂಡ ಬೆಂಕಿ ಅಂದ್ರೆ ಯಜ್ಞಕುಂಡ ಹೋಮಾಗ್ನಿ ಎಲ್ಲದರಲ್ಲಿ ಇರುತ್ತೆ. ಹೋಮ ಅನ್ನುವುದು ಎರಡರಲ್ಲಿ ಇರುತ್ತೆ, ಆಹುತಿ ಹಾಕುವುದು ಎರಡರಲ್ಲಿ ಇರುತ್ತೆ. ಆದ್ರೆ ಈ ಕ್ರತು ಅನ್ನುವುದು ಅವು ಸಾಧ್ಯಷ್ಟ ಯಜ್ಞಗಳಾಗಬಹುದು, ಅಂದ್ರೆ ಒಂದು ದಿನದಲ್ಲಿ ಮಾಡುವುದಾಗಬಹುದು. ಸೊ ಈ ಕ್ರತು ಅನ್ನೋದು ಅಗ್ನಿಷ್ಟೋಮ ಅನ್ನೋದೊಂದು ಕ್ರತು ಕ್ಯಾಟಗರಿನಲ್ಲಿ ಬರುವಂತಹದ್ದು. ಯಜ್ಞ ಅನ್ನೋದು ಅದು ಯಜ ಪೂಜೆಯಮಂತೆ ಧಾತು ಇರುವುದರಿಂದ ಯಜ್ಞ ಅಂತ ಹೇಳಿದರೆ ಆ ಅಗ್ನಿಯಲ್ಲಿ ಪ್ರತೀಕವಾಗಿ ಇಟ್ಟುಕೊಂಡು ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಮಾಡುವಂತಹ ದ್ರವ್ಯ ಪರಿತ್ಯಾಗ ರೂಪವಾದ ಅಂದ್ರೆ ಆಹುತಿಗಳನ್ನು ಹಾಕ್ತಾ ಮಾಡುವಂತಹದ್ದು, ಅವುಗಳನ್ನು ಯಜ್ಞ ಅಂತ ಹೇಳಿದ್ದಾರೆ. ಸೊ ಈ ವಿಧವಾಗಿ ಉದ್ದಿಶ್ಯ ದೇವಾನ್ ದ್ರವ್ಯಾಣಾಂ ತ್ಯಾಗೋ ಯಜ್ಞ ತೀರ್ಥ ಇತ್ಯಭಿಧಾನಾತ್ ಅಂತೇಳಿ ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ದ್ರವ್ಯ ಅಂದ್ರೆ ಪದಾರ್ಥಗಳನ್ನು ನಾನಾ ಮೊದಲು ತುಪ್ಪ ಇತ್ಯಾದಿಗಳು ಮಾತ್ರವೇ ಅಲ್ಲ, ನಾವು ಅರಳು ಮುಂತಾದವು ಹಾಕ್ತೀರಿ, ಅದೇ ವಿಧವಾಗಿ ಬೇರೆ ಬೇರೆ ವಿಧ ಅಡಿಗೆ ಸಮಾನ ಮಾಡಿಬಿಟ್ಟು ಅದನ್ನು ಹಾಕುವಂತಹ ಪದ್ಧತಿ ಇದೆ. ಹೀಗೆ ಬೇರೆ ಬೇರೆ ವಿಧವಾದ ದ್ರವ್ಯಗಳನ್ನು ಹಾಕ್ತಾರೆ. ಹಬ್ಬು ಮುಂತಾದನ್ನು ಹಾಕುವುದು ಇದೆ, ಹೀಗೆ ಬೇರೆ ಬೇರೆ ಹಾಕ್ತಾರೆ. ಅವೆಲ್ಲವೂ ಕೂಡ ಆ ದ್ರವ್ಯಗಳನ್ನು ಬೆಂಕಿಯಲ್ಲಿ ಹಾಕುವುದರ ಮೂಲಕವಾಗಿ ಮಾಡುವುದನ್ನು ಅದಕ್ಕೆ ಯಜ್ಞ ಅಂತ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಭಗವಂತ ತಾನು ಏನೇನಾಗಿ ಅಹಂ ಅಗ್ನಿ ಅಹಂ ಹುತಂ ಅಂತ ಹೇಳಿ ಈ ಶಬ್ದಗಳು ಅಗ್ನಿ, ಭಗವಂತ ಅಗ್ನಿ ಅಗ್ನಿ ದೇವತೆ ಇದ್ದಾನೆ, ಭಗವಂತ ತಾನಗ್ನಿ ಅಂತ ಹೇಳಿದ್ದಾನೆ. ಅಂದ್ರೆ ಅಗ್ನಿ ದೇವತೆಗೂ ಭಗವಂತನಿಗೂ ಅಭೇದವಾಯ್ತಾ, ಇಬ್ಬರು ಒಂದೇನಾ ಅಂತ ಸಂಶಯ ಬರುತ್ತೆ. ಇಲ್ಲಿ ಅಹಂ ಅಗ್ನಿ ಅಂತ ಹೇಳಿದರೆ ಅಗ್ನಿ ಒಳಗೆ ಅಗ್ನಿ ನಾಮಕನಾದ ಪರಮಾತ್ಮ ಇದ್ದಾನೆ. ಅಗ್ನಿ ಅನ್ನುವ ಶಬ್ದಕ್ಕೆ ಅಗ್ರೇ ನಯತಿ ಅಂತ ಮುಂದೆ ಇದ್ದು ಎಲ್ಲರನ್ನು ಲೀಡ್ ಮಾಡು, ಒನ್ ಹೂ ಸ್ಟ್ಯಾಂಡ್ ಇನ್ ಫ್ರಂಟ್ ಅಂಡ್ ಲೀಡ್ಸ್ ಎವ್ರಿಬಡಿ. ಅಗ್ನಿ ದೇವತೆಗೂ ಎಲ್ಲರನ್ನು ಲೀಡ್ ಮಾಡುವ ಸಾಮರ್ಥ್ಯ ಇಲ್ಲವೇ ಇಲ್ಲ, ಅದು ಭಗವಂತನಿಗೆ. ಅದೇ ಅಗ್ನಿ ದೇವತೆ ತನಕ್ಕಿಂತ ಕಳಗಿರುವವರಿಗೆ ಅಗ್ರೇ ನಯತಿ, ಅವರನ್ನು ಲೀಡ್ ಮಾಡ್ತಾನೆ. ತನಕ್ಕಿಂತ ಮೇಲೆ ಇರುವ ದೇವತೆಗಳಿಗೆ ತಾನು ಆಹುತಿಗಳನ್ನು ಸೋಮಗಳನ್ನು ಯಜ್ಞದಲ್ಲಿ ಸಮರ್ಪಣ ಮಾಡಿದ ವಸ್ತುಗಳನ್ನು ಅವರಿಗೆ ಸೇರುವಂತೆ ಮಾಡ್ತಾನೆ. ಆದ್ದರಿಂದ ಮೊದಲು ತಾನು ಬಂದು ಸ್ವೀಕಾರ ಮಾಡಿ ಇನ್ನೊಬ್ಬರಿಗೆ ತನ್ನಕ್ಕಿಂತ ಮೇಲೆ ಇರೋರು ಕೊಡ್ತಾನೆ. ಆದ್ದರಿಂದ ಅಗ್ನಿ ಅದೇ ಭಗವಂತ ಅಗ್ನಿ ಅನ್ನುವ ಶಬ್ದಕ್ಕೆ ಪೂರ್ಣಾರ್ಥದಲ್ಲಿ ಭಗವಂತನಿಗೆ ಅವನು ಎಲ್ಲ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲದೆ ಎಲ್ಲರಿಗಿಂತಲೂ ಉತ್ತಮನಾಗಿರ್ತಾನೆ. ಆದ್ದರಿಂದ ಅಗ್ರೇ ನಯತಿ ಮುಂದೆ ಇದ್ದು ಎಲ್ಲರನ್ನೂ ಲೀಡ್ ಲೀಡ್ಸ್ ಎವರಿಬಡಿ ಎಲ್ಲರನ್ನೂ ಲೀಡ್ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅಗ್ನಿ ಅನ್ನುವ ಶಬ್ದ ಭಗವಂತನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ. ಅಹಂ ಹುತಂ, ಹುತಂ ಹೋಮ ಮಾಡಲ್ಪಟ್ಟ ಅಂದ್ರೆ ಹೋಮದಲ್ಲಿ ಹಾಕುವ ಹವಿಸ್ಸು ಆಗಬಹುದು. ಆ ಹೋಮದಲ್ಲಿ ಹಾಕಿದ ಹವಿಸ್ಸು ಹಾಕಿದ ಮೇಲೆ ಆ ಹವಿಸ್ಸು ದೇವತೆಗಳಿಗೆ ಸೇರತ್ತೆ. ಆ ಸೇರುವ ಪದಾರ್ಥಗಳಾಗಬಹುದು, ಯಾವುದೇ ಆಗಬಹುದು, ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ರೀ? ತುಪ್ಪ ಅನ್ನೋದು ಜಡ ಪದಾರ್ಥ. ಭಗವಂತ ಅಂತ ಹೇಳಿದ್ರೆ ಭಗವಂತ ಹೇಗೆ ತಾನೇ ತುಪ್ಪ ಆಗಿರುವುದು ಹೇಗೆ ಸಾಧ್ಯವಾಗುತ್ತೆ? ತುಪ್ಪ ಜಡ ಪದಾರ್ಥ, ಭಗವಂತ ಜಡನಲ್ಲ. ಆದ್ದರಿಂದ ತಾನೇ ಅವೆಲ್ಲ ಆಗಿದ್ದೀನಿ ಅಂತ ಹೇಳುವುದು ಸರಿಯಲ್ಲ ಅಂತ ಆಕ್ಷೇಪ ತಗೊಂಡು ಬಂದರೆ ಅಲ್ಲ, ಹಾಗೆ ಅಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದಾಗ ಭಗವಂತನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದರೆ ಅದು ಅರ್ಥ ಎಲ್ಲವೂ ಅವನ ನಿಯಮಕ್ಕೆ ಒಳಗಾಗಿದೆ ಅಂತೇಳಿ. ಭಗವಂತ ಎಲ್ಲಾದರೂ ಅಂತಹ ವಚನಗಳು ಬಂದರೆ ಶಾಸ್ತ್ರದಲ್ಲಿ ಅದರ ಅರ್ಥವೇ ಬೇರೆ. ನಾನೇ ಎಲ್ಲವೂ ಆಗಿದ್ದೀನಿ ಅಂದ್ರೆ ಎಲ್ಲವೂ ನನ್ನ ಅಧೀನದಲ್ಲಿದೆ ಅಂತ ಭಗವಂತ ಹೇಳಿದಂತೆ. ಹಾಗೆ ಇಲ್ಲಿ ಕೂಡ ನಾನೇ ಎಲ್ಲ ದ್ರವ್ಯಗಳು ಆಗಿದ್ದೀನಿ ಅಂದ್ರೆ ಎಲ್ಲ ದ್ರವ್ಯಗಳು ನನ್ನ ಅಧೀನದಲ್ಲಿದೆ, ಎಲ್ಲ ದ್ರವ್ಯಗಳ ಒಳಗೆ ಅಂತರ್ಯಾಮಿಯಾಗಿ ನಾನು ನಿಂತಿದ್ದೀನಿ, ಆ ಎಲ್ಲ ದ್ರವ್ಯಗಳಿಗೆ ಆ ದ್ರವ್ಯದ ಪ್ರಾಪರ್ಟೀಸ್ ಕೊಡುವ ನಾನೇ ಆಗಿದ್ದೀನಿ, ಆ ಎಲ್ಲ ದ್ರವ್ಯಗಳ ಅಸ್ತಿತ್ವ ಅವು ಇರುವಿಕೆ ಅನ್ನೋದು ನನ್ನಿಂದಾಗತ್ತೆ. ಸೊ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದರ್ ಎಕ್ಸಿಸ್ಟೆನ್ಸ್, ನಿಯಮನ ನಾನೇ ಮಾಡ್ತೀನಿ. ಈ ವಿಧವಾಗಿ ಆ ಭಗವಂತ ತಾನೇ ಆ ಪದಾರ್ಥಗಳಾಗಿದ್ದೀನಿ ಅಂತ ಹೇಳಿದ್ರೆ ಆ ಪದಾರ್ಥಗಳು ಮಾಡುವ ಕೆಲಸ, ಈಗ ಹೋಮಕ್ಕೆ ಆಹುತಿ ಹಾಕಿದರೆ ಏನೋ ಫಲ ಬರುತ್ತೆ ಅಂತ ಹೇಳಿದ್ರೆ ಆ ಫಲ ಬರುವಂತೆ ಮಾಡುವವನು ಅವನು. ಆದ್ದರಿಂದ ಅವನು ಎಲ್ಲ ಫಲ ಪ್ರದಾಯಕನು ಆಗಿದ್ದಾನೆ. ಆದ್ದರಿಂದ ಆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಅವನಿಂದಲೇ ಆಗತ್ತೆ. ಆದ್ದರಿಂದ ಅದು ಪೂರ್ಣವಾಗಿ ಭಗವಂತನಿಗೆ ಅನ್ವಯವಾಗುವಂತಹ ಶಬ್ದ ಅದೇನೆಂದ್ರೆ ನಾನೇ ಆಗಿದೆ, ನಾನೇ ಆಗಿದೆ ಅಂತ ಹೇಳಿದರೆ ಎಲ್ಲವೂ ಭಗವಂತನಿಂದಲೇ ಆಗತ್ತೆ ಅನ್ನುವ ಅರ್ಥದಲ್ಲಿ ಅವನೇ. ಸೊ ಅವನೇ ಹುತ, ಹೋಮ ಮಾಡಲ್ಪಡುವ ವಸ್ತು, ಹೋಮವೂ ಅವನೇ, ಹೋಮದಲ್ಲಿ ಉಪಯೋಗಿಸುವ ಪ್ರತಿಯೊಂದು ಪದಾರ್ಥವೂ ಅವನೇ, ಹೋಮ ಮಾಡುವ ಯಜಮಾನಿಯೂ ಅವನೇ ಅಂತ ಹೇಳಿದಾಗ ಯಜಮಾನಿ ಅವನೇ ಹೇಗಾಗ್ತಾನೆ? ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಅವ್ರು ಭಗವಂತ ಅವನೇ ಆಗಿದ್ದಾನೆ ಅಂತ ಹೇಳಿದ ಅರ್ಥ. ಆ ಹೋಮ ಮಾಡುವವನು ಭಗವಂತನ ಅಧೀನದಲ್ಲಿದ್ದಾನೆ ಅಂತ ಅರ್ಥ. ಸೊ ಈ ವಿಧವಾಗಿ ಅವನ ಅಧೀನತ್ವವನ್ನು ತಿಳಿಸಿಕೊಡುವಂತಹದ್ದು ಅದು ಅಭೇದವಾದಕವಾಗಿ ಪ್ರಯೋಗ ಮಾಡುವುದು ಶಾಸ್ತ್ರದಲ್ಲಿ ಸರ್ವ ಸಹಜವಾಗಿ ಅನೇಕ ಜಾಗದಲ್ಲಿ ಬರುತ್ತೆ. ಶಾಸ್ತ್ರಗಳಲ್ಲಿ ಮಾತ್ರ ಅಲ್ಲ, ಲೌಕಿಕದಲ್ಲಿ ಕೂಡ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಲಾಂಗ್ ಬ್ಯಾಕ್ ಮೈಕ್ರೋಸಾಫ್ಟ್ ನಲ್ಲಿ ಬಿಲ್ ಗೇಟ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಮೈಕ್ರೋಸಾಫ್ಟ್ ಅಂದ್ರೆ ಬಿಲ್ ಗೇಟ್ಸ್ ಸೇರಿ ಪ್ರಯೋಗ ಮಾಡ್ತಾರೆ ಶಬ್ದಗಳು. ಮೈಕ್ರೋಸಾಫ್ಟ್ ಅಂದ್ರೆ ಬಿಲ್ ಗೇಟ್ಸ್ ಅಂದ್ರೆ ಅರ್ಥ ಏನು? ಮೈಕ್ರೋಸಾಫ್ಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ಅವನ್ ಕಂಟ್ರೋಲ್ ನಲ್ಲಿದೆ ಅಂತ ಅರ್ಥ. ಹಾಗೆ ಲೌಕಿಕದಲ್ಲಿ ಕೂಡ ಅಂತಹ ಪ್ರಯೋಗಗಳಿದೆ. ಈ ಅಭೇದವನ್ನು ಹೇಳುವುದು ಇವನೇ ಅವನು, ಇದೇ ಇದೆಲ್ಲವೂ ಅವನೇ ಆಗಿದ್ದಾನೆ. ದಿಸ್ ಹೋಲ್ ಕಂಪನೀಸ್ ಇನ್ ಅಂತ ಹೇಳಿದ್ರೆ ಹೋಲ್ ಕಂಪನೀಸ್ ಅಂಡರ್ ಹಿಸ್ ಕಂಟ್ರೋಲ್. ಈ ವಿಧವಾಗಿ ಈ ಪ್ರಯೋಗ ಲೌಕಿಕದಲ್ಲಿ ಇದೆ, ಶಾಸ್ತ್ರಗಳಲ್ಲಿ ಇದೆ, ಎರಡರಲ್ಲಿ ಕೂಡ ಇಂತಹ ಪ್ರಯೋಗ ಇದೆ, ಅದೇನು ಹೊಸದಲ್ಲ. ಸೊ ಆದ್ದರಿಂದ ಅವನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳುವುದು ಬಹಳ ಅರ್ಥಯುತವಾದಂತಹ ಅರ್ಥಯುಕ್ತವಾದಂತಹ ಪ್ರಯೋಗ ಆಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದಾದ ಮೇಲೆ ಭಗವಂತ ಇನ್ನು ಗತಿರ್ಭರ್ತ ನೆಕ್ಸ್ಟ್ 18ನೇ ಪದ್ಯದಲ್ಲಿ 18 ಶ್ಲೋಕದಲ್ಲಿ ಇನ್ನು ಭಗವಂತನ ಎಲ್ಲ ವಸ್ತುಗಳಲ್ಲಿ ನಿಯಮನ ಮಾಡ್ತಾನೆ ಅಂತ ಹೇಳಿದ ಅನಂತರ ಆ ಜ್ಞಾನ ಆದಿಗಳು ಅಂದ್ರೆ ಕಣ್ಣಿಗೆ ಕಾಣಿಸುವ ವಸ್ತುಗಳು ಮಾತ್ರವಲ್ಲ, ಕಣ್ಣಿಗೆ ಕಾಣಿಸದೇ ಇರುವ ವಸ್ತುಗಳು ಅಂದ್ರೆ ಏನು ಎಂಥದ್ದು ಅನ್ನೋದನ್ನು ಇಲ್ಲಿ ನೋಡೋಣ. ಕೆಲವು ಭಗವಂತನೇ ಗತಿಹಿ ಭತ್ತ, ಸೊ ಗತಿಹಿ ಭತ್ತ ಪ್ರಭ ಸಾಕ್ಷಿ ನಿವಾಸ ಶರಣ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಇದು ಶಬ್ದಗಳ ಅರ್ಥ ಸ್ವಲ್ಪ ಒಂದೊಂದು ಶಬ್ದಕ್ಕೆ ಸ್ಥೂಲವಾದ ಅರ್ಥ, ಆಮೇಲೆ ಅಸಲ ಅರ್ಥದ ಹಿನ್ನೆಲೆ ಏನ ಅರ್ಥ, ವೈ ದಟ್ ಶಬ್ದ ಯೂಸ್ ಅನ್ನೋದನ್ನ ನಾವು ನೋಡೋಣ. ಭಗವಂತ ಅವನೇ ಗತಿಯಾಗಿದ್ದಾನೆ, ಅವನೇ ಭರ್ತ ಆಗಿದ್ದಾನೆ. ಗತಿ ಅನ್ನುವ ಶಬ್ದಕ್ಕೆ ಮುಂಚೆ ಆಚಾರ್ಯರು ಹೇಳ್ತಾರೆ, ಗಮ್ಯತೆ ಮುಮುಕ್ಷುಭಿ ಇತಿ ಗತಿ ಅಂತ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಮುಮುಕ್ಷು ಮೋಕ್ಷಕ್ಕೆ ಹೋಗಬೇಕಂತ ಬಯಸಿದವರು ಯಾರಿದ್ದಾರೋ ಅವರಿಗೆ ಹೋಗಬೇಕಾಗಿದ್ದ ಸ್ಥಾನ ಯಾವುದು ಅದು ಗತಿ. ನಾವು ಪ್ರಪಂಚದಲ್ಲಿ ಗತಿ ಅನ್ನುವ ಶಬ್ದವನ್ನು ಅನೇಕ ರೀತಿಗಳಲ್ಲಿ ಪ್ರಯೋಗ ಮಾಡ್ತೀವಿ. ನನಗೆ ಬೇರೆ ಗತಿ ಇಲ್ಲ ರೀ, ಇದು ಹೀಗೆ ಮಾಡ್ಬೇಕಾಗುತ್ತೆ, ಐ ಕುಡನ್ ಡೂ ಎನಿಥಿಂಗ್ ಎಲ್ಸ್, ಬೇರೆ ಗತಿ ಇಲ್ಲ. ಯಾರಾದ್ರೂ ಅಪ್ಪ ನೀನೇ ನನಗೆ ಗತಿ ಅಪ್ಪ, ಲೌಕಿಕದಲ್ಲಿ ಕೂಡ ಪ್ರಯೋಗ, ಯಾರನ್ನು ನಾವು ಸಹಾಯ ಬೇಕಾಗಿದ್ದರೆ ಅಪ್ಪ ನನಗೆ ಬೇರೆ ಯಾರು ಗತಿ ಇಲ್ಲಪ್ಪ ನೀನೇ ಗತಿ. ಸೊ ಹೀಗೆ ಗತಿ ಅಂತ ಹೇಳಿದರೆ ಗಮ್ಯ ಸ್ಥಾನ ಅಂತ ಅರ್ಥದಲ್ಲಿ, ದಟ್ ಈಸ್ ದ ಪ್ಲೇಸ್ ಟು ಬಿ ರೀಚ್ಡ್ ಆರ್ ಪರ್ಸನ್ ಟು ಬಿ ರೀಚ್ಡ್, ಬೇರೆ ಯಾವಾಗ ಇಲ್ಲಪ್ಪ ನೀನೇ ಗತಿ. ಅಂದ್ರೆ ಐ ಹ್ಯಾವ್ ಕಮ್ ಟು ಯು ಅಲ್ಟಿಮೇಟ್ಲಿ, ಇನ್ನು ಯಾರು ನನಗೆ ಕಾಣಿಸ್ತಾ ಇಲ್ಲ, ಲೌಕಿಕದಲ್ಲಿ ಪ್ರಯೋಗ. ಹಾಗೆ ಶಾಸ್ತ್ರದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಭಗವಂತನೇ ಎಲ್ಲರಿಗೂ ಗತಿ, ಗಮ್ಯ ಸ್ಥಾನ, ಅವನೇ ಎಲ್ಲರಿಗೂ ಗಮ್ಯ. ಅಂದ್ರೆ ಯಾರ ಹತ್ತಿರ ನಾವು ಹೋಗಿ ಸೇರಬೇಕು ಆ ಸೇರಬೇಕಾಗಿದವನು ಭಗವಂತನೇ, ಆದ್ದರಿಂದ ಅವನೇ ಎಲ್ಲರಿಗೂ ಗತಿಯಾಗಿದ್ದಾನೆ ಅಂತೇಳಿ. ಸೊ ತಥಾಹಿ ಸಾಮವೇದೆ ವಾಸಿಷ್ಠ ಶಾಖಾಯಾಮ್ ಅಥ ಕಸ್ಮಾತ್ ಉಚ್ಯತೆ ಗತಿ ಇತಿ ಬ್ರಹ್ಮೈವ ಗತಿ ತದ್ದಿ ಗಮ್ಯತೆ ಪಾಪ ವಿಮುಕ್ತೈಹಿ ಇತಿ ಅಂತೇಳಿ ಇಲ್ಲಿ ವಾಸಿಷ್ಠ ಶಾಖೆಯಲ್ಲಿ ಒಂದು ವಚನ ಬರುತ್ತೆ. ಅಥ ಕಸ್ಮಾತ್ ಉಚ್ಯತೆ ಗತಿ ಇತಿ, ಯಾವ ಕಾರಣದಿಂದ ಭಗವಂತನನ್ನು ದೇವರನ್ನು ಗತಿ ಅಂತ ಕರಿತೀವಿ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಏವ ಗತಿ, ಬ್ರಹ್ಮ ಪರಬ್ರಹ್ಮ ಅವನೇ ಎಲ್ಲರಿಗೂ ಗತಿಯಾಗಿದ್ದಾನೆ. ಅಂದ್ರೆ ಅವನನ್ನೇ ನಾವು ಹೋಗಿ ಸೇರಬೇಕು. ತದ್ಧಿ ಗಮ್ಯತೆ ಪಾಪ ವಿಮುಕ್ತೈಹಿ ಇತಿ, ಗತಿ ಅಂದ್ರೆ ಏನು, ತದ್ಧಿ ಗಮ್ಯತೆ ಪಾಪ ವಿಮುಕ್ತೈಹಿ, ಪಾಪದಿಂದ ಹೊರಗೆ ಬಿದ್ದವರಿಂದ ಯಾರ ಯಾವ ಒಂದೇ ಒಂದು ವಸ್ತು ಹೋಗಿ ಸೇರಲು ಯೋಗ್ಯವಾಗಿದೋ ಅದೇ ಗತಿ. ತತ್ ಹಿ, ಹಿ ಮೀನ್ಸ್ ಓನ್ಲಿ, ತತ್ ದಟ್ ಒನ್, ಹಿ ಓನ್ಲಿ ಗಮ್ಯತೆ ಹೋಗಲ್ಪಡುತ್ತದೆ, ಯಾರಿಂದ ಪಾಪ ವಿಮುಕ್ತ ಅಂದ್ರೆ ಸೇರಲ್ಪಡುತ್ತದೆ, ಪಾಪ ವಿಮುಕ್ತರಾದವರು, ಪಾಪದಿಂದ ಹೊರಗೆ, ಪಾಪದಿಂದ ವಿಮುಕ್ತರಾದವರು ಅಂದ್ರೆ ಏನು, ಅವ್ರ ಸಾಧನೆ ಮುಗೀತು, ಎಲ್ಲ ಪ್ರಾರಬ್ಧ ಅನುಭವಿಸಿ ಆಯಿತು. ಸೊ ಸಾಧನೆ ಮುಗಿದ ಮೇಲೆ ಅವರು ಪಾಪ ವಿಮುಕ್ತರು, ಅಂದ್ರೆ ಇನ್ನು ಲೌಕಿಕ ಪಾಪಗಳು ಯಾವುದು ಅವರಿಗೆ ಅಂಟಿಲ್ಲ, ಅಂದ್ರೆ ಎಲ್ಲವನ್ನು ಬಿಡಿಸಿಕೊಂಡಾಯ್ತು. ಮುಂದೆ ಏನೇನು ಅಂಟಿತ್ತು ಅಂಟಿತ್ತು, ಅದೆಲ್ಲವೂ ಬಿಡಿಸಿಕೊಂಡಾಯ್ತು ಸಾಧನೆಯ ಮೂಲಕವಾಗಿ. ಆದ್ದರಿಂದ ಅಂತಹ ಪಾಪ ವಿಮುಕ್ತರಾದವರು ಎಲ್ಲಿ ಹೋಗಿ ಸೇರುತ್ತಾರೋ ಅದು ಗತಿ. ಭಗವಂತ ಅವನು ಗತಿ ಅನ್ನೋ ಶಬ್ದದಿಂದ ಹಾಗೆ ಕರೆಯಲ್ಪಡುತ್ತಾನೆ ಅಂಥೇಳಿ. ಕಸ್ಮಾತ್ ಯಾವ ಕಾರಣದಿಂದ ಉಚ್ಯತೆ ಗತಿ ಇತಿ, ಗತಿ ಅಂತ ಕರೆಯಲ್ಪಡುತ್ತಾನೆ ಭಗವಂತ, ಬ್ರಹ್ಮ ಏವ ಗತಿ ಅಂತ ಹೇಳ್ತೀವಲ್ಲವ ಅಂದ್ರೆ ಏನು ಅಂದ್ರೆ ತದ್ ಹಿ ತತ್ ಬ್ರಹ್ಮ ಹಿ ಅವನೇ ಗಮ್ಯತೆ ಪಾಪ ವಿಮುಕ್ತೈತಿ, ಪಾಪ ವಿಮುಕ್ತರಿಂದ ಹೋಗಲ್ಪಡುತ್ತಾನೆ. ಅಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ, ಭಗವಂತನ ಹತ್ತರನೇ ಹೋಗ್ತಾರೆ, ಆದ್ದರಿಂದ ಅವನೇ ಗತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಈಕ್ಷತೆ ಇಲ್ಲಿ ಸಾಕ್ಷಿ, ಇಲ್ಲಿ ಗತಿ ಭರ್ತ ಪ್ರಭು ಸಾಕ್ಷಿ. ಭರ್ತ ಅನ್ನುವ ಶಬ್ದ ಇದೆ, ಭರ್ತ ಅಂದ್ರೆ ಏನು, ಭರಿಸುವವನು, ಪೋಷಿಸುವವನು, ಪೋಷಕ, ನರಿಷರ್, ಎಲ್ಲವನ್ನೂ ಭರಿಸ್ತಾನೆ. ಹಿ ಸಪೋರ್ಟ್ಸ್, ಹಿ ನರಿಷಸ್, ಹಿ ಫೀಡ್ಸ್, ಹಿ ಗಿವ್ಸ್ ಎನರ್ಜಿ. ಆದ್ದರಿಂದ ಅವನು ಭರ್ತ, ನಿಜವಾದ ಭರ್ತ. ನಾವು ಭಾರ್ಯಾ ಭರ್ತ ಅನ್ನುವ ಶಬ್ದ ಲೌಕಿಕದಲ್ಲಿ ಉಪಯೋಗ ಮಾಡ್ತೀವಿ, ಅದು ಬಹಳ ಸ್ಥೂಲವಾದ ಅರ್ಥ. ಏನು ಅವನು ಸಪೋರ್ಟ್ ಮಾಡ್ತಾನೆ ಆದ್ದರಿಂದ ಭರ್ತ, ಸಪೋರ್ಟ್ ಮಾಡಲ್ಪಡುವವರು ಭಾರ್ಯ ಅಂತ, ಹೀಗೆ ಸ್ಥೂಲವಾದ ಒಂದು ಅರ್ಥ. ಆದ್ರೆ ಭಗವಂತನಿಗೆ ಅಸ್ಥೂಲವಾದ ಅರ್ಥ ಮಾತ್ರವಲ್ಲ, ಸ್ಥೂಲವಾದ ಅರ್ಥವೂ ಇದೆ, ಆದ್ರೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ಓನ್ಲಿ 1% ಇದ್ದಂತೆ, ವೆರಿ ಸ್ಮಾಲ್. ಅವನು ಭರ್ತ, ಎಲ್ಲವನ್ನೂ ಭರಿಸುತ್ತಾನೆ, ಎಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಭರಿಸ್ತಾನೆ ಅಂದ್ರೆ ಟಾಲರೇಟ್ ಮಾಡ್ತಾನೆ ಅಂತಲ್ಲ, ಹಿ ಸಪೋರ್ಟ್ಸ್ ಎವ್ರಿಥಿಂಗ್, ಹಿ ಹೋಲ್ಡ್ಸ್ ಅಪ್ ಎವ್ರಿಥಿಂಗ್. ಆದ್ದರಿಂದ ಅವನು ಭರ್ತ ಅಂತ ಕರೆಯಲ್ಪಡ್ತಾನೆ. ಸೊ ಭರ್ತ ಪ್ರಭುಹು ಅಂತೇಳಿ, ತಟಶ್ರೇನ ಭೂಯತೆ, ಪ್ರಭು ಅಂತ ಹೇಳಿದ್ರೆ ಏನು, ಚೆನ್ನಾಗಿ ಇರುವ, ಚೆನ್ನಾಗಿರುವುದಂದ್ರೆ ಏನು, ಸಮರ್ಥನಾದವನು. ಪ್ರಭು ಅನ್ನುವ ಶಬ್ದ ಸಮರ್ಥ ಅನ್ನುವ ಶಬ್ದ ಇಲ್ಲ, ಸ್ವಾಮಿ ಅವನು ನನ್ನ ಪ್ರಭು ರೀ ಅಂದ್ರೆ ನನ್ನ ಸ್ವಾಮಿ, ನನ್ನ ಒಡೆಯ, ಒಡೆಯ ಅನ್ನುವ ಶಬ್ದದಲ್ಲಿಯೂ ಪ್ರಭು, ಸಮರ್ಥ ಅನ್ನುವ ಶಬ್ದದಲ್ಲಿಯೂ ಪ್ರಭು. ಭಗವಂತ ಸರ್ವ ಸಮರ್ಥ, ಎಲ್ಲರಿಗೂ ಒಡೆಯ, ಆದ್ದರಿಂದ ಗತಿ ಭರ್ತ ಪ್ರಭು ಅಂತೇಳಿ. ಸೊ ಈ ಶಬ್ದಗಳು ಭಗವಂತನ ಬಗ್ಗೆ ಹಾಗೆ ಚಿಂತನೆ ಮಾಡಿ ನಾವು ಮಾಡಬೇಕು. ಅದಾದ ಮೇಲೆ ಸಾಕ್ಷಿ ಅಂತ, ಸಾಕ್ಷಿ ಭಗವಂತ ಸರ್ವ ಸಾಕ್ಷಿ. ಇದು ನಾವು ನೀನಾವು ಪ್ರಯೋಗ ಮಾಡ್ತೀವಿ, ಆ ಭಗವಂತ ಸರ್ವಸಾಕ್ಷಿ. ಬಟ್ ಏನು ಸರ್ವಸಾಕ್ಷಿ ಅಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್? ಎಲ್ಲವೂ ನೋಡ್ತಾನೆ ಪ್ರತ್ಯಕ್ಷವಾಗಿ, ಎಲ್ಲವೂ ಪ್ರತ್ಯಕ್ಷವಾಗಿ ನೋಡ್ತಾನೆ ಅಂತ ಹೇಳಿದರೆ ನಾವು ಪ್ರತ್ಯಕ್ಷವಾಗಿ ನಾವು ಯಾವುದು ಅಂದ್ರೆ ಎಲ್ಲವೂ ನಾವು ನೋಡೋದಿಲ್ಲ, ಯಾವುದೋ ಒಂದು ವಸ್ತು ನಾವು ಪ್ರತ್ಯಕ್ಷವಾಗಿ ನೋಡ್ತೀವಿ. ಆದ್ದರಿಂದ ಆ ವಸ್ತು ಬಗ್ಗೆ ನಮ್ಮನ್ನು ನಾವು ಸಾಕ್ಷಿ ಅಂತ ಕರಿಬಹುದಾ? ಸ್ಥೂಲವಾದ ಲೌಕಿಕಾರ್ಥದಲ್ಲಿ ಕರಿಬಹುದು. ಅದು ಶಾಸ್ತ್ರದ ರೀತಿಯ ನೋಡಿದರೆ ಭಗವಂತ ಒಬ್ಬನೇ ಸಾಕ್ಷಿ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಒಂದು ವಸ್ತು ನೋಡ್ತೀವಿ, ಒಂದು ಹಣ್ಣು ನೋಡ್ತೀವಿ, ಇಲ್ಲ ಒಂದು ಬಾಲ್ ನೋಡ್ತೀವಿ, ಅದರ ಕೆಲವು ಅಂಶಗಳು ಮಾತ್ರ ನಮಗೆ ಗೊತ್ತು. ವಾಟ್ ಎವರ್, ಇವನ ಒಂದು ದೊಡ್ಡ ಸೈಂಟಿಸ್ಟ್ ಇದ್ದು ಕೂಡ, ಆ ದೊಡ್ಡ ಸೈಂಟಿಸ್ಟ್ ಕೂಡ ಅದರ ವೆಯ್ಟು ಕೊಡ್ಬೋದು, ಅಟಾಮಿಕ್ ನಂಬರು, ಅಟಾಮಿಕ್ ವೆಯ್ಟು, ಏನೋ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ತಿಳ್ಕೋಬಹುದು. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ 100%. ಎಷ್ಟೆಷ್ಟು ಆ ವಸ್ತು ಬಗ್ಗೆ ತಿಳ್ಕೊಂಡ್ರು ಸ್ಟಿಲ್ ದರ್ ಸಮ್ ಮೋರ್ ಇನ್ಫಾರ್ಮೇಶನ್. ಇವತ್ತುವರೆಗೂ ಸೈನ್ಸ್ ಕಂಡು ಹಿಡಿದೇ ಇರುವ ವಿಷಯಗಳು ಇರಬಹುದು ಆ ವಸ್ತು ಬಗ್ಗೆ. ಆದ್ದರಿಂದ ಯಾವುದೇ ಒಂದು ವಸ್ತು ಬಗ್ಗೆ ಪೂರ್ಣ ಜ್ಞಾನ ನಮಗೆಂತೂ ಮನುಷ್ಯರಿಗಂತೂ ಇಲ್ಲವೇ ಇಲ್ಲ. ದೇವತೆಗಳಿಗೂ ಸಹಿತ ಅವರವರ ಯೋಗ್ಯತಾನುಸಾರ ತಿಳಿಯುತ್ತೆ. ಸೊ ಎಲ್ಲ ದೇವತೆಗಳಿಗೂ ಆಲ್ ದ ಗಾಡ್ಸ್ ಡೋಂಟ್ ಹ್ಯಾವ್. ಕೆಲವು ಉತ್ತಮದೆ ಲಕ್ಷ್ಮಿಗಾಗಲಿ, ಲಕ್ಷ್ಮಿ ಅನಾಲೋಚನೆ ಲೌಕಿಕ ವಿಷಯದಲ್ಲಿ ಲಕ್ಷ್ಮೀ ದೇವಿಗೆ ಆಲೋಚನೆ ಮಾಡದೇ ಬರುತ್ತೆ. ಮುಖ್ಯ ಪ್ರಾಣದೇವರಿಗೂ, ವಾಯುದೇವ ವಾಯುಬ್ರಹ್ಮರಿಗೆ ಆಲೋಚನೆ ಮಾಡಿದ ಮೇಲೆ ಸರ್ವವಸ್ತುಗಳ ಜ್ಞಾನ ಬರುತ್ತೆ. ಆದರೆ ಮಿಕ್ಕವರಿಗೆ ಆ ಸರ್ವವಸ್ತುಗಳ ಜ್ಞಾನವಿಲ್ಲ. ಆದ್ದರಿಂದ ಅವರು ಸಾಕ್ಷಿ ನಿವಾಸ ಎಲ್ಲವನ್ನು ನೋಡುವುದಂತ ಹೇಳಿದ್ರೆ, ಸುಮ್ಮನೆ ನೋಡುವುದು ಮಾತ್ರವಲ್ಲ, ಎಲ್ಲದನ್ನು ಪ್ರತ್ಯಕ್ಷವಾಗಿ ನೋಡುವುದಂತ ಹೇಳಿದರೆ ಎಲ್ಲದರ ಒಳಗಿರುವ ಎಲ್ಲ ಲಕ್ಷಣಗಳನ್ನು ನೋಡುವುದು. ಫಾರ್ ಎವ್ರಿ ಸಬ್ಸ್ಟೆನ್ಸ್ ದೇರ್ ಮೇ ಬಿ ಇನ್ಫೈನೈಟ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಸಬ್ಸ್ಟೆನ್ಸ್. ಅದೆಲ್ಲವೂ ಬಲ್ಲವನು ಭಗವಂತ ಒಬ್ಬನೇ. ಲಕ್ಷ್ಮೀ ದೇವಿ ಅಫ್ಕೋರ್ಸ್, ಲಕ್ಷ್ಮೀ ಪರನಾರಾಯಣರು, ಅಂಡ್ ಆಲೋಚನೆ ಮಾಡಿದ್ರೆ ಬ್ರಹ್ಮ ವಾಯುಗಳು. ಹೀಗೆ ಅವರಿಗೆ ಮಾತ್ರ ಹಾಗೆ ಗೊತ್ತಾಗಿದೆ ಅಂತೇಳಿ. ಈ ಸರ್ವಜ್ಞತ್ವದ ಒಂದು ಮುಖ ಅಂದ್ರೆ ಲೌಕಿಕ ವಿಷಯದಲ್ಲಿ ಅದನ್ನು ತಿಳಿಸಿಕೊಡುವಂತಹ ಶಬ್ದ ಸಾಕ್ಷಿಯಾಗಿದೆ. ಅವನು ಸಾಕ್ಷಿ, ಸಹಜವಾಗಿ ತಾನೇ ಸ್ವಯಂ ಎಲ್ಲವನ್ನು ನೋಡ್ತಾನಾದ್ರಿಂದ ಅವನು ಸಾಕ್ಷಿ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಲಕ್ಷ್ಮೀದೇವಿ ಸಾಕ್ಷಿಯಾದಳು. ಲಕ್ಷ್ಮೀದೇವಿಗೆ ಸಾಕ್ಷಿತ್ವ ಅನ್ನುವುದು ಪರಮಾತ್ಮನ ಅಧೀನದಲ್ಲಿರುವಂತಹದ್ದಷ್ಟೇ. ಸೊ ಆದ್ರೆ ಇಬ್ಬರಿಗೂ ಎಲ್ಲವನ್ನು ನೋಡ್ತಾರೆ. ಆದರೆ ಲಕ್ಷ್ಮೀದೇವಿ ಮುಕ್ತ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳನ್ನು ನೋಡುವ ಸಾಮರ್ಥ್ಯ ಲಕ್ಷ್ಮೀನಾರಾಯಣ ಇಬ್ಬರಿಗೆ ಮಾತ್ರ ಇದೆ. ಆ ಸಮಸ್ತ ಮುಕ್ತ ಪ್ರಪಂಚಗಳಲ್ಲಿ ಅಂದ್ರೆ ಲಿಬರೇಟೆಡ್ ಅಂಡ್ ಅನ್ಲಿಬರೇಟೆಡ್ ವರ್ಲ್ಡ್ ನಲ್ಲಿ ಎಲ್ಲವನ್ನೂ ಲಕ್ಷ್ಮೀನಾರಾಯಣ ನೋಡಿದರೂ ಸಹಿತ ಲಕ್ಷ್ಮೀದೇವಿ ಪರಮಾತ್ಮನ ಅಧೀನದಲ್ಲಿದ್ದು ನೋಡ್ತಾಳೆ. ನಾರಾಯಣ ಪರಮಾತ್ಮ ತಾನು ಸ್ವಯಂ ಯಾರ ಅಧೀನದಲ್ಲಿ ಇಲ್ಲದೆ ತಾನು ನೋಡ್ತಾನ, ಅದು ಡಿಫರೆನ್ಸ್ ಅಷ್ಟೇ. ಸೊ ಸಾಕ್ಷಿ ನಿವಾಸ, ಭಗವಂತ ನಿವಾಸ. ನಿವಾಸ ಅಂದ್ರೆ ಏನು? ಅವನು ನಿವಾಸ ಸ್ಥಾನ. ಸೊ ಆಶ್ರಯ, ನಮ್ಗೆ ಒಂದು ಮನೆ ಇದೆ, ಇದು ನಿವಾಸ ಸ್ಥಾನ. ನಮ್ಗೆ ಈ ಮನೆ ನಮ್ಗೆ ನಿವಾಸ ಅಂತ ಹೇಳ್ತೀವಿ. ದಿಸ್ ಇಸ್ ಮೈ ರೆಸಿಡೆನ್ಸ್ ಅಬೋರ್ಡ್. ಅಂದ್ರೆ ಏನು? ಮಳೆ ಬಂತ, ಇನ್ನೊಂದು ಬಂತ, ನಾವು ಸುರಕ್ಷಿತವಾಗಿ ಇದರಲ್ಲಿ ಕೂತಿರ್ತೀವಿ. ಸೊ ನಮಗೆ ಮಳೆ ಗಾಳಿ ಮುಂತಾದ ಪ್ರಾಕೃತಿಕ ಶಕ್ತಿಗಳಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಆದ್ದರಿಂದ ಈ ನಿವಾಸ ಸ್ಥಾನ ನಮ್ಮ ಮನೆ ನಮಗೆ ಆಶ್ರಯವಾಗಿದೆ. ವಿ ಆರ್ ಸೀಕಿಂಗ್ ರೆಫ್ಯೂಸ್, ವಿ ಆರ್ ಸೀಕಿಂಗ್ ಸಪೋರ್ಟ್ ಇನ್ ದಟ್. ಆದರೆ ಈ ಮನೆ ಮುಂತಾದ ವಸ್ತುಗಳು ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಇರುತ್ತೆ, ಒಂದು ಕಾಲದಲ್ಲಿ ಇರುವುದಿಲ್ಲ. ಆದರೆ ಭಗವಂತ ಅನ್ನುವನು ಸರ್ವಕಾಲ ಸರ್ವಾವಸ್ಥಗಳಲ್ಲಿ ಇರುವವನು. ಪ್ರಳಯ ಕಾಲದಲ್ಲಿಯೂ ಎಲ್ಲ ಜೀವಗಳ ಒಳಗೆ ಅವನಿದ್ದಾನೆ ಅಂತರ್ಯಾಮಿಯಾಗಿ. ಆದ್ದರಿಂದ ಅವನು ನಿವಾಸ ಅಂತ ಹೇಳಿದ್ರೆ ಎಲ್ಲರಿಗೂ ನಿವಾಸ ಸ್ಥಾನವಾಗಿದ್ದಾನೆ. ಲಕ್ಷ್ಮೀ ನಿವಾಸ ಮಾತ್ರವಲ್ಲ, ಅವನು ಎಲ್ಲರಿಗೂ ನಿವಾಸ, ಜಗನ್ನಿವಾಸ. ಅದಕ್ಕೆ ಲಕ್ಷ್ಮೀ ನಿವಾಸನೂ ಹೌದು, ಭಗವಂತ ಜಗನ್ನಿವಾಸನೂ ಹೌದು. ಲಕ್ಷ್ಮೀ ನಿವಾಸ ಅಂದ್ರೆ ಲಕ್ಷ್ಮೀದೇವಿ ಭಗವಂತನ ಒಳಗೆ ನೆಲೆಸಿದ್ದಾಳೆ, ಲಕ್ಷ್ಮೀದೇವಿಯ ಒಳಗವನು ನೆಲೆಸಿದ್ದಾನೆ. ಜಗನ್ನಿವಾಸ ಅಂದ್ರೂ ಭಗವಂತನ ಒಳಗೆ ಜಗತ್ತು ನೆಲೆಸಿದೆ, ಜಗತ್ತಿನ ಅಣು ಅಣು ಒಳಗೂ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದ ಅವನು ಜಗನ್ನಿವಾಸ. ಆದ್ರೆ ನಿವಾಸ ಎಲ್ಲ ವಿಧವಾಗಿ ಅವನು ನಿವಾಸ ಆಗಿದ್ದಾನೆ, ಆಶ್ರಯನಾಗಿದ್ದಾನೆ. ಶರಣಂ ಸುಹೃತ್ ಅಂತೇಳಿ ಅವನು ಶರಣಂ ಅಂತ ಹೇಳಿದರೆ ರಕ್ಷಕ. ಅವನೇ ನಮ್ಗೆ ಶರಣ, ಅವನೇ ನಮ್ಗೆ ಆಶ್ರಯ ಅನ್ನುವ ಅರ್ಥದಲ್ಲಿಯೂ ಶರಣ ಶಬ್ದವಿದೆ. ಆದ್ರೆ ನಿವಾಸ ಅಂತ ಆಶ್ರಯ ಶಬ್ದದಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಶರಣ ಅಂತ ಹೇಳಿದ್ರೆ ಆಶ್ರಯ ಅಂತ ಮಾತ್ರವೇ ಅಲ್ಲ, ಅದಕ್ಕೆ ರಕ್ಷಕನು, ಅವನೇ ನಮಗೆ ಶರಣು. ನಾವು ವಿ ಸೀಕ್ ಪ್ರೊಟೆಕ್ಷನ್ ಫ್ರಮ್ ಹಿ ಪ್ರೊಟೆಕ್ಟ್ಸ್ ಅಸ್. ಅವನು ಸರ್ವ ರಕ್ಷಕ. ಸೊ ರಕ್ಷಕ ಅನ್ನುವ ಅರ್ಥದಲ್ಲಿಯೂ ಶರಣಂ ಶಬ್ದ ಪ್ರಯೋಗ ಮಾಡಬಹುದು. ಆದ್ದರಿಂದ ಶರಣಂ ಅಂದ್ರೆ ರಕ್ಷಕ, ಸರ್ವ ರಕ್ಷಕ ಅವನು. ಸುಹೃತ್, ಸುಹೃತ್ ಅಂತ ಹೇಳಿದ್ರೆ ಹೃತ್ ಹೃದಯಕ್ಕೆ ಸಂಬಂಧಪಟ್ಟದು. ಸುಹೃತ್ ಅಂತ ಹೇಳಿದರೆ ಉಪಕಾರ ಮಾಡುವವನು. ಯಾರು ಉಪಕಾರ ಮಾಡ್ತಾನೋ, ಒಳ್ಳೆ ಹೃದಯ ಅಂದ್ರೆ ಏನು? ಒಳ್ಳೆ ಹೃದಯ ಅಂದ್ರೆ ಏನು? ಸಂಬಡಿ ಹ್ಯಾಸ್ ಗುಡ್ ಹಾರ್ಟ್ ಮೀನ್ಸ್ ಹಿ ಇಸ್ ಹೆಲ್ಪಿಂಗ್ ಅಸ್, ಹಿ ಇಸ್ ಸಪೋರ್ಟಿಂಗ್ ಅಸ್. ಆದ್ದರಿಂದ ಯಾರಾದರೆ ಉಪಕಾರ ಮಾಡ್ತಾರೋ, ಉಪಕಾರಿ ಆದವನಿಗೆ ಅವನಿಗೆ ಸುಹೃತ್ ಅಂತ ಕರೀತಾರೆ. ಅವನು ಉಪಕಾರಿ ಆದರೆ ಸುಹೃತ್, ಹತ್ತು ಜನಕ್ಕೆ ಉಪಕಾರ ಆದರೆ ಹತ್ತು ಜನಕ್ಕೂ ಸುಹೃತ್ ಆಗ್ತಾನೆ. ಹೀಗೆ ಸುಹೃತ್ ಸುಹೃತ್ ಶೋಭನವಾದ ಮಂಗಳಕರವಾದ ಒಳ್ಳೆಯದಾದಂತಹ ಹೃತ್ ಹೃದಯ ಉಳ್ಳವನು ಅಂದರೆ ಉಪಕಾರ ಮಾಡುವವನು ಅಂತೇಳಿ. ಅದಾದ ಮೇಲೆ ಪ್ರಭವ ಪ್ರಳಯ ಸ್ಥಾನ, ಈ ಪ್ರಭವ ಪ್ರಕರ್ಷೇನ ಭವತಿ, ಭವ ಪ್ರಭವ ಅಂದರೆ ಏನು, ಚೆನ್ನಾಗಿ ಇರುವುದು, ಚೆನ್ನಾಗಿರುವುದಂದ್ರೆ ಏನು, ಚೆನ್ನಾಗಿ ಇರುವಂತೆ ಮಾಡುವುದು. ಎರಡು ಅಂದರೆ ಏನು, ಸೃಷ್ಟಿ ಸೃಷ್ಟಿಕರ್ತ ಅನ್ನುವ ಅರ್ಥ. ಪ್ರಭವ ಅವನೇ ಸೃಷ್ಟಿ, ಅವನೇ ಸೃಷ್ಟಿ ಅಂದರೆ ಅವನೇ ಸೃಷ್ಟಿಕರ್ತ. ಹಿ ಈಸ್ ದ ಕ್ರಿಯೇಷನ್, ಹಿ ಈಸ್ ದ ಮೇಕರ್ ಆಫ್ ದ ಕ್ರಿಯೇಷನ್, ಹಿ ಈಸ್ ದ ಕ್ರಿಯೇಟರ್, ಎಲ್ಲವೂ ಅವನೇ. ಸೊ ಆದ್ದರಿಂದ ಇಲ್ಲಿ ಪ್ರಭವ ಕ್ರಿಯೇಟರ್ ಅನ್ನುವ ಅರ್ಥದಲ್ಲಿ ಅವನು ಸರ್ವ ಎಲ್ಲವನ್ನು ಹುಟ್ಟಿಸುವವನು, ಪ್ರಕರ್ಷವಾಗಿ ಹುಟ್ಟಿಸ್ತಾನಾದ್ದರಿಂದ ಅವನು ಪ್ರಭವ. ಪ್ರಳಯ ಎಲ್ಲದರ ಲಯ ಮಾಡುವವನು, ಪ್ರಭವದ ಅದರ್ ಎಂಡ್. ಪ್ರಭವ ಹುಟ್ಟಿಸುತ್ತಾನೆ, ಪ್ರಳಯ ಎಲ್ಲರ ಸಂಹಾರವನ್ನು ಅವನೇ ಮಾಡ್ತಾನೆ. ಆದ್ದರಿಂದ ಪ್ರಳಯ ಪ್ರಕರ್ಷೇನ ಲಯ ಉಂಟಾಗುವಂತೆ ಮಾಡ್ತಾನೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಲಯವನ್ನು ಹೇಳಿದ್ದಾರೆ. ಸ್ಥಿತಿ ಸ್ಥಾನಂ ಅನ್ನೋದು ಸ್ತ್ರೀ ಹೇಳುತ್ತೆ. ಒಂದು ಸ್ಥಾನಂ ಅಂತ ಹೇಳಿ ಸ್ಥಿತಿಯನ್ನು ತಿಳಿಸಿಕೊಡುತ್ತೆ. ಇನ್ನೊಂದು ಸ್ಥಾನಂ ಅಂತ ಹೇಳಿದರೆ ಭಗವಂತ ಸ್ಥಾನ, ಆ ಸ್ಥಾನ ಶಬ್ದಕ್ಕೆ ಇನ್ನು ಬೇರೆ, ಅವನು ಮೋಕ್ಷಕ್ಕೆ ಹೋದವರು ಮೋಕ್ಷ ಸ್ಥಾನ ಅವನೇ ಆಗಿದ್ದಾನೆ. ಸೊ ಈ ವಿಧವಾಗಿ ಸ್ಥಾನ ಅನ್ನೋ ಶಬ್ದ ವಿಸ್ತಾರ ಇನ್ನು ಮುಂಚೆ ಬರುತ್ತೆ, ಅದನ್ನು ನೋಡೋಣ. ಅದಾದ ಮೇಲೆ ನಿಧಾನಂ ಬೀಜಂ ಅವ್ಯಯಂ ಅಂತೆ. ಸೊ ಅವನೇ ಸ್ಥಾನವಾಗಿದ್ದಾನೆ, ಅವನೇ ನಿಧಾನ ಅಂದರೆ ಏನು, ಕಾರ್ಯ ಪ್ರಪಂಚದ ಅಭಿವ್ಯಕ್ತಿ ಕಾರಣ. ಈಸ್ ನಿಧಾನ ಅಂದರೆ ಪ್ರಪಂಚದಲ್ಲಿ ಕಾರ್ಯಗಳಿದೆ, ಕಾರಣಗಳಿವೆ. ಕಾರ್ಯ ಅಂದರೆ ಏನು, ಮಾಡಲ್ಪಡುವುದು ಯಾವುದಾದ್ರೆ ಔಟ್ಕಮ್ ಆಫ್ಟರ್ ದ ಈವೆಂಟ್ ಅಂದರೆ ಪಾಟ್ ಇಸ್ ದ ಕಾರ್ಯ, ಮಡ್ ಇಸ್ ದ ಕಾರಣ. ಮಡ್ಡಿಂದ ಪಾಟ್ ಬರುತ್ತೆ, ಕಾರಣದಿಂದ ಕಾರ್ಯ ಬರುತ್ತೆ. ಫ್ರಮ್ ದ ಕಾರಣ ಕಾಸ್ ದ ಕಾರ್ಯ ಎಫೆಕ್ಟ್ ಕಮ್ಸ್, ಕಾಸ್ ಅಂಡ್ ಎಫೆಕ್ಟ್ ರೀತಿಯಲ್ಲಿ ಬರುವಂತಹದ್ದು ಕಾರಣ ಕಾರ್ಯ. ಆದ್ದರಿಂದ ಭಗವಂತನೇ ಎಲ್ಲದರ ಅಭಿವ್ಯಕ್ತಿ ಕಾರಣ ಆಗಿದ್ದಾನ. ಆದ್ದರಿಂದ ಅವನಿಗೆ ನಿಧಾನ ನಿಧಾನವಾಗಿ ಮಾಡಬೇಕು. ಕನ್ನಡದಲ್ಲಿ ನಿಧಾನ ಶಬ್ದವನ್ನು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಸಂಸ್ಕೃತ ನಿಧಾನ ಅಂತ ಹೇಳಿದರೆ ಅದು ಎರಡು ಮೂರು ಅರ್ಥಗಳಲ್ಲಿ ಬರ್ತದೆ. ಇಲ್ಲಿ ನಿಧಾನ ಅನ್ನುವ ಶಬ್ದ ಅವನು ಎಲ್ಲದಕ್ಕೆ ಕಾರಣಭೂತನಾಗಿದ್ದಾನೆ ಅಂತೇಳಿ. ಸೊ ಅಭಿವ್ಯಕ್ತಿ ಕಾರಣ ಆಗಿದ್ದು ಸ್ವತಃ ಬೀಜಂ ಅವ್ಯಯಂ, ಅವನು ಸ್ವತಃ ನಿರ್ವಿಕಾರ. ಸೊ ಸ್ಥಾನ ಕಾರ್ಯಪ್ರಪಂಚದ ಅಭಿವೃದ್ಧಿಗೆ ಕಾರಣ ಆಗಿರುವುದು. ಸೊ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ ಅಂತೇಳಿ. ಬೀಜ ಅವನು, ಬೀಜ ಅಂದ್ರೆ ಏನು, ಹಿ ಮೇಕ್ಸ್ ಎವ್ರಿಥಿಂಗ್ ಹ್ಯಾಪನ್ ಫ್ರಮ್ ದ ಸೀಡ್. ಆ ಒಂದು ಬೀಜ ತಗೊಂಡ್ರೆ ಸೀಡಿಂದ ವೃಕ್ಷ ಬರುತ್ತೆ, ಸೀಡ್ನಲ್ಲಿ ವೃಕ್ಷ ಅಡಗಿದೆ. ಆ ಸೀಡ್ ನಾವು ಹಾಕಿ ನೀರಾಗಿ ವೃಕ್ಷ ದೊಡ್ಡ ಮರ, ಇಟ್ ಕೆನ್ ಬಿ ಎ ಸ್ಮಾಲ್ ಬನಿಯನ್ ಟ್ರೀ ಸೀಡ್, ಎ ಟೈನಿ ಸೀಡ್, ಬಟ್ ಎ ಹ್ಯೂಜ್ ಬನಿಯನ್ ಟ್ರೀ ಕೆನ್ ಕಮ್ ಔಟ್ ಆಫ್ ಇಟ್. ಅದು ಬರುವಂತೆ ಮಾಡುವುದಾದ್ರೆ ನಾವು ಪ್ರಾಪರ್ಟಿ ಸೈನ್ಸ್ ಹೇಳುತ್ತೀರಿ ಬರುತ್ತೆ. ಸೈನ್ಸ್ ಏನಂತ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾರು ಮಾಡಿದ್ದಾರೆ, ಯಾವ ಶಕ್ತಿ ಮಾಡ್ತಾ ಇದೆ, ಸೈನ್ಸ್ಗೆ ಅದಕ್ಕೆಲ್ಲ ಸಮಾಧಾನವಿಲ್ಲ. ಆ ಕಣ್ಣಿಗೆ ಕಾಣಿಸದೆ ಅದೆಲ್ಲ ಮಾಡುವಂತೆ ಇರುವ ಶಕ್ತಿ ಯಾವುದಿದೋ ಅದೇ ಭಗವಂತ ಆಗಿದ್ದಾನೆ. ಸೊ ಆದ್ದರಿಂದ ಅವನು ಬೀಜಂ, ಎಲ್ಲದರ ಬೀಜ, ಮೂಲ ಬೀಜ, ಸೀಡ್ ಆಫ್ ಎವ್ರಿಥಿಂಗ್ ಆಗಿದ್ದಾನೆ. ಅಲ್ಲಿ ಎಲ್ಲವೂ ಉಂಟು ಮಾಡ್ತಾನಂದ್ರೆ ಮತ್ತೆ ಅವನಿಗೂ ಏನಾದರೂ ವಿಕಾರಗಳು ಬರುತ್ತಾ ಅಂತ ಹೇಳಿ, ಅವ್ಯಯಂ ಜಯವಿಲ್ಲ, ವಿಕಾರಗಳಿಲ್ಲ, ಯಾವ ವಿಕಾರಗಳಿಲ್ಲದೆ ನಿರ್ವಿಕಾರನಾಗಿದ್ದಾನೆ ಭಗವಂತ ಅನ್ನುವುದನ್ನು ಅವ್ಯಯ ಶಬ್ದ, ವ್ಯಯವಿಲ್ಲದವನು, ವಿಕಾರವಿಲ್ಲದವನು. ಆದ್ದರಿಂದ ಅವನಿಗೆ ಅವ್ಯಯ ಅಂತ ಕರೀತಾರೆ. ಈ ನಿಧಾನ ಬೀಜ ಅವ್ಯಯ ಆದ ಭಗವಂತ ಇವೆಲ್ಲವೂ ನಾನೇ ಆಗಿದ್ದೀನಿ ಅಂತ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು ಏನು, ದೇವರು ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳುವ ಅಂತ ಹೇಳಿದ್ರೆ ಭಗವಂತ ವಸ್ತು ಸ್ಥಿತಿಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅವನಿಗೆ ಯಾರೋ ಬಂದರು ಹೊಗಳಬೇಕು, ಹೊಗಳಿದ್ದವನು ಖುಷಿ ಆಗತ್ತೆ ಅಂತ ಅಲ್ಲ. ಭಗವಂತನಿಗೆ ಯಾರು ಹೊಗಳಿದ್ದರೂ ಹೊಗಳದೇ ಇದ್ರೆ ಅವನಿಗೆ ಏನು ವಿಕಾರವಿಲ್ಲ. ಅವನಿಗೆ ನಿರ್ವಿಕಾರ ಅನ್ನೋದು ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ, ಅವನಿಗೆ ಯಾವ ವಿಕಾರವೂ ಇಲ್ಲ. ಆದ್ದರಿಂದ ಅವನು ಎಲ್ಲ ನಾನಾಗಿದ್ದೀನಿ ಅಂತ ಹೇಳಿಕೊಳ್ಳುವುದು ಇನ್ನೊಬ್ಬರು ಹೊಗಳಬೇಕು ಅನ್ನುವ ಇಚ್ಛೆಯಿಂದ ಅಲ್ಲ, ಇನ್ನೊಬ್ಬರು ಆ ಜ್ಞಾನವನ್ನು ಪಡೆದು ಅದರ ಮೂಲಕವಾಗಿ ಮೋಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡಲಿ ಅನ್ನುವ ಆ ಭಗವಂತ ಅನುಗ್ರಹದಿಂದ ನಾವು ತಿಳ್ಕೋಬೇಕು. ಇದು ಇಷ್ಟು ಮಾತ್ರ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಸದ್ದರಿಂದ ಈ ಹೊಗಳಿದಂತೆ ಕಾಣುವ ವಚನಗಳು ಕೇವಲ ಹೊಗಳುವುದಲ್ಲ, ಅವು ವಸ್ತುಸ್ಥಿತಿಗಳನ್ನು ತಿಳಿಸುವಂತಹ ವಚನಗಳಾಗಿವೆ. ಅವನು ನಿಧಾನವೂ ಆಗಿದ್ದಾನೆ, ಬೀಜನೂ ಆಗಿದ್ದಾನೆ, ಅವೇನಾಗಿದ್ದಾನೆ ಅಂತೇಳಿ ಇದು ಹೇಳುತ್ತೆ. 18ನೇ ಶ್ಲೋಕ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ ಅಂಥೇಳಿ ಅದು ನಮಗೆ ತಿಳಿಸಿಕೊಡುತ್ತೆ. ಸೊ ಅದರಲ್ಲಿ ಭಾಷ್ಯದ ಒಂದು ವಿಚಾರಗಳನ್ನು ನಾವು ನೋಡಿದ್ದೀವಿ ಪದ್ಯಕ್ಕೆ. ತಾತ್ಪರ್ಯದ ಮೂಲಕವಾಗಿ ಕೂಡ ಈ ಪದ್ಯ ಇದಕ್ಕೆ ನಾವು ವಿಚಾರವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ವಿಧವಾಗಿ ಈ ಭಗವಂತನ ರೂಪ ಚಿಂತನೆ ಮಾಡುವಾಗ ಅವನು ಎಲ್ಲವೂ ಆಗಿದ್ದಾನೆ. ಇಲ್ಲಿ ಕೆಲವು ಜಡ ಪದಾರ್ಥಗಳ ಜೊತೆಲಿ ಭಗವಂತನನ್ನು ಅವನೇ ಆಗಿದ್ದಾನೆ ಅಂತ ಹೇಳುವುದರ ಅಂತರಾರ್ಥ ನಾವು ತಿಳ್ಕೋಬೇಕು. ಯಾವುದಾದ್ರೂ ಜಡ ಪದಾರ್ಥ ಭಗವಂತನೇ ಆಗಿದ್ದಾನೆ ಅಂತ ಹೇಳಿ, ಈ ಕಂಬ ಭಗವಂತನೇ ಅಂತ ಯಾರಾದ್ರೂ ಹೇಳಿದರೆ, ಈ ಕಂಬ ಭಗವಂತನ ಅಧೀನದಲ್ಲಿದೆ, ಈ ಕಂಬದ ಇರುವಿಕೆ ಅಸ್ತಿತ್ವ ಭಗವಂತನಿಂದ ಉಂಟಾಗಿದೆ, ಭಗವಂತ ಬಯಸಿದ್ದರಿಂದ ಇದು ನೆಲೆಸಿದೆ, ಭಗವಂತ ಇದು ನಾಶವಾಗಲಿ ಅಂದ್ರೆ ತಕ್ಷಣವೇ ನಾಶವಾಗಿಬಿಡುತ್ತೆ. ಸಂಕಲ್ಪ ಮಾತಿನ ಸತ್ಯ ಸಂಕಲ್ಪ ಅಂದ್ರೆ ಪ್ರತಿಯೊಂದು ಇರಬೇಕಂತ ಬಯಸಿದಾಗ ಇದ್ದು ಆಗತ್ತೆ, ಸೃಷ್ಟಿ ಆಗತ್ತೆ, ಬೇಡ ಅಂತ ಬಯಸಿದ್ರೆ ಹೊರಹೋಗತ್ತೆ. ಸೊ ಆದ್ದರಿಂದ ಎಲ್ಲವನ್ನು ಭಗವಂತ ಆ ವಿಧವಾಗಿ ಉಂಟು ಮಾಡ್ತಾನೆ. ಸೊ ಅದನ್ನು ನಾವು ತಿಳ್ಕೋಬೇಕಂತ ಹೇಳಿ, ಗತಿರ್ಭತ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತು ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅನ್ನೋದು 18ನೇ ಪದ್ಯ ಹೇಳುತ್ತೆ. ಅದರ ತಾತ್ಪರ್ಯ ಅಂಡ್ ನೆಕ್ಸ್ಟ್ ಪದ್ಯವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸಿಂಗೀರ್ವ ಬುದ್ಧ್ಯಾತ್ಮನವ ಅನುಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣೇ ಸಂಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು.
ಚತುರ್ದಶಿನೇ ನಿಧಾನ ಅಂತ ಬರ್ತಲ್ಲ, ಅದು ನಿಧಾನ ಎರಡು ಅದಕ್ಕೂ ಪ್ರಳಯ ಅಂತ ಸಂಹಾರ ರೂಪಿ ಅಂತ ಹಾಕಿದ್ದಾರೆ. ಸೊ ಇಟ್ಸ್ ಜಸ್ಟ್ ಅನದರ್ ವೇ ಆಫ್ ಸೇಯಿಂಗ್ ಅಂತನಾ, ಇಲ್ಲ ಆರ್ ದೇ ಡಿಫರೆಂಟ್?
ಡಿಫರೆಂಟ್. ನಿಧಾನಂ ಅಲ್ಲಿ, ಇದು ನಿಧಾನಂ ಇಲ್ಲಿ. ನಿಧಾನಂ ನಿಧಾನಂ ಅಂತ ಹೇಳಿದಾಗ ಪ್ರಳಯವನ್ನು ಹೇಳುವಂತ, ಇಲ್ಲಿ ನಿಧಾನಂ ಅಂತ ಹೇಳುವಾಗ ಇದು ಅಭಿವ್ಯಕ್ತಿಯ ಕಾರಣ. ಇದು ಆಕ್ಚುಲಿ ಇವನು ನಿಧಾನ, ಕಾರ್ಯ ಪ್ರಪಂಚ ಯಾವುದಿದೋ ಅದರ ಅಭಿವ್ಯಕ್ತಿಯ ಕಾರಣನಾಗಿದ್ದಾನೆ. ಇಲ್ಲಿ ನಿಧಾನ ಅನ್ನುವ ಶಬ್ದ ಆ ಪ್ರಳಯ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಲಿಲ್ಲ. ನಿಧಾನ ಅನ್ನೋದು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲದರ ಕಾರಣಭೂತನಾದವನು ಅನ್ನುವ ಅರ್ಥದಲ್ಲಿ ನಿಧಾನಂ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸೊ ಇದು ಆದರೆ ನಿಧಾನ ಅನ್ನುವ ಶಬ್ದ ತಾತ್ಪರ್ಯದಲ್ಲಿ ಬರುವಾಗ ಅಲ್ಲಿ ಅದಕ್ಕೆ ಸ್ವಲ್ಪ ಪ್ರಳಯಕ್ಕೆ ಸಂಬಂಧ, ಅಲ್ಲಿ ಅಲ್ಲಿ ನಿಧಾನದಿಂದ ಬಂದದ್ದು ಅಂದ್ರೆ ನಿಧಾನ ಅನ್ನುವುದು ನಿಧಾನವೇ ಅಲ್ಲ, ನಿಧಾನದಿಂದ ಉತ್ಪನ್ನವಾದ ಶಬ್ದ. ಅಲ್ಲಿ ತಾತ್ಪರ್ಯದಲ್ಲಿ ಬರುವಾಗ ಅದಕ್ಕೆ ನೀವು ಹೇಳಿದಂತೆ ಸಂಹಾರಕಾರೇ ಪ್ರಕೃತಿಯ ಜಗದತ್ರ ನಿಧೀಯತೆ ಇತಿ ನಿಧಾನಂ ಅಂತ ಹೇಳಿ ಅಲ್ಲಿ ನಿಧೀಯತೆ ಅನ್ನುವ ಉತ್ಪತ್ತಿಯನ್ನಿಟ್ಕೊಂಡು ತಾತ್ಪರ್ಯದಲ್ಲಿ ಅದು ಹೇಳ್ತಾರೆ. ಸೊ ಭಾಷ್ಯದ ಅರ್ಥವನ್ನು ಹೇಳುವಾಗ ನಿಧಾನಂ ಅನ್ನುವುದಕ್ಕೆ ಆ ಅರ್ಥವನ್ನು ಹೇಳಿ ಕಾರಣ ಅನ್ನುವ ಅರ್ಥವನ್ನು ಹೇಳ್ತಾರೆ. ಆದರೆ ಅಭಿವ್ಯಕ್ತಿಯ ಕಾರಣ ಸಮಥಿಂಗ್ ಮ್ಯಾನಿಫೆಸ್ಟ್ ಅಂದ್ರೆ ಅದಕ್ಕೆ ಕಾರಣ ನಿಧಾನ. ನೋಡಿ, ನಿಧೀಯತೆ ಅದು ನಿಧೀಯತೆ ಅನ್ನುವ ರೂಟು ಎರಡು. ಒಂದು ಏನಂತ ಹೇಳಿದರೆ ಸಂಹಾರವನ್ನು ಹೇಳುವಂತಹದ್ದು, ಇನ್ನೊಂದು ಇರುವಿಕೆ. ಆಲ್ಮೋಸ್ಟ್ ಆಪೋಸಿಟ್ ಮೀನಿಂಗ್ಸ್ ಕೊಡುತ್ತೆ. ಇಸ್ ಆಲ್ಮೋಸ್ಟ್ ಆಪೋಸಿಟ್ ಮೀನಿಂಗ್ಸ್. ನಿಧೀಯತೆ ಇರುವುದು ಸಮಥಿಂಗ್, ಅದಕ್ಕೆ ನಾವು ಸನ್ನಿಧಾನ ಅಂತ ಹೇಳುವಾಗ ಸಮ್ಯಕ್ ನಿಧಾನ ಅಂತ ಹೇಳ್ತೀವಿ. ಸಮ್ಯಕ್ ಚೆನ್ನಾಗಿ ಇರುವುದು, ಅಲ್ಲಿ ಪ್ರಳಯ ಅಲ್ಲ, ನಾಶನ ಯಾವ್ದು ಹೇಳ್ತಾ ಇಲ್ಲ. ಸನ್ನಿಧಾನ ಅಂತ ಹೇಳಿದಾಗ ಸಮ್ಯಕ್ ನಿಧಾನ, ಚೆನ್ನಾಗಿ ಇಡಲ್ಪಟ್ಟದ್ದು. ಎಲ್ಲಿ ಭಗವಂತ ಇದ್ದು ನಮ್ಮನ್ನು ಒಲಿತಾನೋ ಅದು ಸನ್ನಿಧಾನ. ಅಲ್ಲಿ ಇರುವುದನ್ನು ಹೇಳುತ್ತೆ, ಅಭಿವ್ಯಕ್ತಿಯನ್ನು ಹೇಳುತ್ತೆ, ಕಾರಣವನ್ನು ಹೇಳುತ್ತೆ. ಸೊ ಅಲ್ಲಿ ಅದು ಆಲ್ಮೋಸ್ಟ್ ಡಿಫರೆಂಟ್, ಒಂದು ಎರಡು ಮುಖ ಇದ್ದಂತೆ. ಒನ್ ಇಸ್ ಪ್ರಳಯ ಕಾಲದಲ್ಲಿ ಪ್ರಕೃತಿಯಿಂದ ಜಗತ್ತನ್ನು ನಿಧೀಯತೆ, ಅದು ಕೂಡ ಒಂದು ವಿಧವಾಗಿ ಪ್ರಳಯ ಕಾಲದಲ್ಲಿ ಅದು ಮಾಡುವುದು ಕೂಡ ಇರುವಿಕೆ ಕಾರಣ ಆಗುತ್ತೆ. ಯಾಕಂದ್ರೆ ಪ್ರಳಯ ಸಂಹಾರ ಮಾಡದೇ ಇದ್ದರೆ ಮತ್ತು ಸೃಷ್ಟಿಗೆ ಅವಕಾಶವಿಲ್ಲ. ಸಂಹಾರ ಮಾಡಿದರೆ ಮತ್ತು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಸಂಹಾರ ಮಾಡದೇ ಇದ್ದರೆ ಸೃಷ್ಟಿ ಮತ್ತು ಆಗೋದಿಲ್ಲ. ಆದ್ದರಿಂದ ಅದು ಸೃಷ್ಟಿಗೆ ಈ ಸಂಹಾರ ಕಾರಣವಾಗತ್ತೆ. ಸೊ ಒಂದು ರೀತಿಯಲ್ಲಿ ಸಂಹಾರ ಕಾರ್ಯ ಕೂಡ ಸೃಷ್ಟಿ ಕಾರ್ಯಕ್ಕೆ ಪೂರ್ವಭಾವಿ ಆಗಿರುವಂತಹದ್ದು. ಆದ್ದರಿಂದ ಆ ನಿಧೀಯತೆ ಅನ್ನುವ ಶಬ್ದ ಸ್ವಲ್ಪ ಡೀಪ್ ಮೀನಿಂಗ್ ಇರುವಂತಹದ್ದು. ಸೊ ಅಲ್ಲಿ ನಿಧನ ಅಂತ ನೀವು ಎಲ್ಲಿ ಅಲ್ಲಿ ಸೋಸಿನ ನೋಡಿದಾಗ ಅಲ್ಲಿ ನಿಧನ ಅಂತ ಹೇಳಿದರೆ ಹೋಗುವುದು, ಪ್ರಳಯ ಸಂಹಾರವನ್ನು ಮಾತ್ರ ಹೇಳುತ್ತೆ. ನಿಧಾನ ಅಂತ ಹೇಳಿದಾಗ ಎರಡನ್ನು ಹೇಳುತ್ತೆ. ಒನ್ ವೇ ಇಟ್ ಗಿವ್ಸ್ ದ ಸೃಷ್ಟಿಗೆ ಅಭಿವ್ಯಕ್ತಿಗೆ ಕಾರಣ ಅಂತ ಒಂದು ಅರ್ಥ ಹೇಳುತ್ತೆ. ನಿಧನ ಸಂಬಂಧವಾದದ್ದಾದ್ದರಿಂದ ಪ್ರಳಯ ರೀತಿಯಲ್ಲಿಯೂ ಅರ್ಥ ಬರುತ್ತೆ, ಎರಡೂ ಬರುತ್ತೆ.
ಆಮೇಲೆ ಈಗ ನಾವು ಪ್ರಳಯ ಅಂತಿವಿಲ್ಲ, ಈಗ ಲಯ ಲಯ ತಾನೇ ಅದು, ಬಿಕಾಸ್ ರಾ ಆಮೇಲೆ ಲಾ ಬಂದ್ರೆ ಲಾ ಅಂತ ತರ ತಗೊಂಬೇಕಾ? ಮುನ್ಸತಿ ಯಾವಾಗ ಹೇಳಿರಿ ನೀವು
ಅಂತಂದ್ರೆ, ಇದು ಹಳೆ ಸಂಸ್ಕೃತ ಭಾಷೆದಲ್ಲಿ, ಪ್ರಾಚೀನ ಸಂಸ್ಕೃತದಲ್ಲಿ ಲಾ ಇತ್ತು ಪ್ರಳಯ. ಈಗ ಅದು ಪ್ರಳಯನ್ನು ಪ್ರಳಯ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಆಧುನಿಕ ಅಂದ್ರೆ ಅಧುನಾತನ ಸಂಸ್ಕೃತದಲ್ಲಿ ಆ ಪ್ರಳಯವನ್ನು ಪ್ರಳಯ ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಪ್ರಾಚೀನ ಸಂಸ್ಕೃತದಲ್ಲಿ ಪ್ರಳಯ ಅನ್ನುವುದೇ ಳಕಾರದು ಇದೆ, ರ ಬಂದಿದ್ದರಿಂದ ಅಲ್ಲ ಅನ್ನೋದು ಳ ಆಗತ್ತೆ, ಪ್ರಳಯ ಪ್ರಳಯ ಆಗತ್ತೆ. ಬಟ್ ಅದು ವೈಕಲ್ಪಿಕ ಬಿಕಾಸ್ ಮಾಡರ್ನ್ ಯೂಸೇಜ್ ನಲ್ಲಿ ಪ್ರಲಯ ಅಂತಾನು ಬಂದ್ಬಿಟ್ಟಿದ್ದ, ಆದ್ದರಿಂದ ಎರಡು ಯೂಸೇಜು ಕರೆಕ್ಟ್, ಪ್ರಳಯ ಪ್ರಲಯ ಎರಡು ಕರೆಕ್ಟ್. ಪ್ರಾಚೀನ ಸಂಸ್ಕೃತದಲ್ಲಿ ಪ್ರಳಯ ಇತ್ತು, ಅಧುನಾತನ ಮಾಡರ್ನ್ ಸಂಸ್ಕೃತದಲ್ಲಿ ಪ್ರಲಯ. ಮಾಡರ್ನ್ ಅಂತ ಹೇಳಿದ್ರೆ ನಾಟ್ ಜಸ್ಟ್ ಈಗ ಅಂತಲ್ಲ, ಒಂದು ಫ್ಯೂ ಹಂಡ್ರೆಡ್ ಇಯರ್ ಕೆಳಗೆ ಬಂದಿರುವಂತಹದ್ದು. ಸೊ ಅದು ಪ್ರಲಯ ಪ್ರಳಯ ಎರಡು. ಓಕೆ
ಓಕೆ ಐ ಗಾಟ್ ಗ್ರೇಟ್ ವಿಲ್ ಟು ಯು ಟುಮಾರೋ. ಟುಮಾರೋ ಅವರು ಹೇಳಿರೋ ಅಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ಡ್ರೈವ್.
ಅದೇ ನಾನು ಅದೇ ಇದು ಹರೀಶ್ ಮಾತಾ ನಾನು.